ಅತಿರೇಕಗಳು ಬೇಡ ಅಂತ ಹೇಳುತ್ತಾರೆ. ಕರ್ಣ ಒಳ್ಳೆಯವನೇ ಹೌದು, ಕರ್ಣ ಕೆಟ್ಟವನೇ ಹೌದು. ಕರ್ಣ ಸೂರ್ಯಾವತಾರ, ಅವನಿಂದಲೇ ಜಗತ್ತು ಬೆಳಕು ಕಾಣ್ತಾ ಇರೋದು. ಅವನನ್ನು ಕೆಟ್ಟವನಂತ ಬಯ್ಯೋದಾದ್ರೆ ಅರ್ಥನೇ ಇಲ್ಲ. ಕರ್ಣ ಒಳ್ಳೆಯವನು ನಿಸ್ಸಂಶಯ, ಅವನಂತ ಒಳ್ಳೆಯವರಿಲ್ಲ ಅಂತ ಹೇಳೋದಕ್ಕೆ ಹೋಗಬೇಡಿ. ಕೆಟ್ಟ ಕೆಲಸ ಬೇಕಾದಷ್ಟು ಮಾಡಿದ್ದಾನೆ, ಇಂಥ ದೊಡ್ಡ ತಪ್ಪುಗಳು ಅವನಲ್ಲಿದೆ. ಅದಕ್ಕೆ ಕಾರಣ ಬೇರೆ, ಸೂರ್ಯನಾಗಿ ಒಳ್ಳೆಯವನೇ. ಒಳಗಿದ್ದ ರಾಕ್ಷಸರ ಆವೇಶ ಇತ್ತಲ್ಲ, ಸಹಸ್ರವರ್ಮ ನರಕಾಸುರರ ಪ್ರಭಾವದಿಂದಾಗಿ ಅವನ ಬುದ್ಧಿ ಬದಲಾಗ್ತಾ ಇತ್ತು. ಸೂರ್ಯನಿಗೆ ಗ್ರಹಣ ಬಂದಾಗ ಅದನ್ನು ಕಾಣವಿಲ್ಲ ಆ ತರ. ಕರ್ಣ ಸೂರ್ಯ ಅವನಿಗೆ ಗ್ರಹಣ ಪಾಪ, ಎರಡು ಗ್ರಹಣ, ಹೊರಗೊಂದು ಗ್ರಹಣ, ಒಳಗೊಂದು ಗ್ರಹಣ. ಹೊರಗೆ ದುರ್ಯೋಧನ ಸಹವಾಸದ ಗ್ರಹಣ, ಈ ಒಳಗೆ ಆ ರಾಕ್ಷಸರ ಗ್ರಹಣ. ಎರಡು ಕಡೆ ಇದ್ರೆ ಒಂದು ಶಾಸ್ತ್ರ ಹೇಳುತ್ತೆ, ಎಷ್ಟೋ ಸರ್ತ ಹೇಳುತ್ತಾರೆ, ಒಬ್ಬ ಮನುಷ್ಯನಿಗೆ ಒಂದು ರೋಗ ಸಾಕು, ಹೊರಗು ಹೊರಗು ಎರಡು ಸೇರಿಬಿಟ್ಟು ಎಷ್ಟು ದುಃಖ ಆಗ್ಬೋದು ಅವನಿಗೆ. ಮೊದಲೇ ಸಂತ ಬಟ ಬಟ ಮಧ್ಯಾಹ್ನ ಬಿಸಿಲುಗಳು ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಹೊರಗು ಬಾಧೆ ಒಳಗು ಬಾಧೆ ಆದಾಗುತ್ತಲ್ಲ, ಕರ್ಣನ ಸ್ಥಿತಿ ಆಗಿದೆ. ಆದ್ದರಿಂದ ಅನುಕಂಪದಿಂದ ನೋಡಬೇಕಾದ ಪಾತ್ರ ಹೊರತು, ಎಚ್ಚರಿಕೆಯಿಂದ ವಿಶ್ಲೇಷಣೆ ಮಾಡಬೇಕಾದ ಪಾತ್ರನೇ ಹೊರತು ಅತಿರೇಕಗಳಿಗೆ ಹೋಗಬೇಡಿ ಅಂತ ಹೇಳುತ್ತಾರೆ. ಈ ರೀತಿ ಪ್ರತಿಯೊಂದು ನ್ಯಾಯಕ್ಕೂ ಕೂಡ, ಪ್ರತಿಯೊಂದು ಪಾತ್ರಕ್ಕೂ ಕೂಡ ಸರಿಯಾದ ನ್ಯಾಯವನ್ನು ಸಲ್ಲಿಸಿದ ವೈಶಿಷ್ಟ್ಯ ಶ್ರೀಮನ್ ಮಧ್ವಾಚಾರ್ಯರು. ಅವರು ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂದ್ರೆ ಯಾರಿಗೂ ಅನ್ಯಾಯ ಆಗಬಾರದು. ಅವರು ಸ್ವತಃ ವಾಯುದೇವರು, ದೇವರ ಸ್ವರೂಪವನ್ನೇ ಬಲ್ಲವರಾದ್ದರಿಂದ ಅವರು ಚಿನ್ನ ತೂಗೋದಕ್ಕಿಂತ ಚೆನ್ನಾಗಿ ವ್ಯಕ್ತಿತ್ವವನ್ನು ಅಳಿಬೇಕು ಅಂತಕ್ಕಂಥ ತತ್ವ ತೋರಿಸಿಕೊಟ್ಟ ಹಿರಿಮೆ ಅವರದ್ದು. ಕರ್ಣದಲ್ಲಿ ತಪ್ಪು ಮಾಡುವ ಭಾಗನೂ ಇದೆ, ಒಳ್ಳೆ ಮಾಡುವ ಭಾಗನೂ ಇದೆ. ಈ ಹೇಳ್ತಾನೆ, ಭಾರಿ ಕೆಟ್ಟ ಮಾತಾಡ್ತಾನೆ. ದುರ್ಯೋಧನ ಬಿಟ್ಟು ನಾನು ಬರೋದಿಲ್ಲ, ಅವನಿಗೆ ನನ್ನ ನಿಷ್ಠೆ ಇದೆ, ಅವನು ನನ್ನ ನಂಬಿದ್ದಾನೆ, ನಾನು ಕೈ ಬಿಟ್ಟು ಬಂದ್ರೆ ಭಾರಿ ದುಃಖ ಆಗುತ್ತೆ ಅವನಿಗೆ, ಅದಕ್ಕೆ ನಾನು ಬರೋದಿಲ್ಲ. ಭಾರಿ ಕೆಟ್ಟ ಮಾತಾಡಿದ. ಇನ್ನೊಂದು ಮಾತಾಡುತ್ತಾನೆ ಕರ್ಣ ಕೃಷ್ಣ, ಇನ್ನೊಂದು ಕಾರಣಕ್ಕೆ ನಾನು ಬರೋದಿಲ್ಲ, ಅದು ಭಾರಿ ಒಳ್ಳೆ ಕಾರಣ, ಇದು ಮಾತ್ರ ಭಾರಿ ಮೆಚ್ಚಬೇಕು. ಭಾರಿ ಮೆಚ್ಚಬೇಕಾದ ಕಾರಣ ಕೊಡುತ್ತಾನೆ ಏನು ಅಂದ್ರೆ, ಅಕಸ್ಮಾತ್ ನಾನಲ್ಲಿ ಬಂದ್ರೆ ನೀನು ಹೇಳಿದ ಹಾಗೆ ನಾನು ರಾಜನ್ ಮಾಡಿಬಿಡ್ತೀಯ, ನಾನು ಮಹಾರಾಜ ಆಗ್ತೇನೆ, ಚಕ್ರವರ್ತಿ ಆಗಿಬಿಡ್ತೇನೆ, ಅದಕ್ಕೆ ನಾನು ಬರೋದಿಲ್ಲ ಅಂತ ಹೇಳುತ್ತಾನೆ. ಯಾತಕ್ಕೆ ಅಂತ ಕೇಳಿದ್ರೆ ಹೇಳುತ್ತಾನೆ, ಭಾರಿ ಒಳ್ಳೆ ಮಾತದು, ಒಂದು ಧರ್ಮರಾಜ ತುಂಬಾ ಯೋಗ್ಯ, ಭಾರಿ ಶ್ರಮಪಟ್ಟು ರಾಜಸ್ವಯಾಗ ಮಾಡಿದ್ದಾನೆ, ಮಹಾ ಪುಣ್ಯ ಆಗ್ತ, ಅವನಂಥವನು ರಾಜನಾದ್ರೆ ಜಗತ್ತಿ ಭಾರಿ ಸಂತೋಷವಾಗುತ್ತೆ, ಆ ಜಾಗ ನಾನು ಕಿತ್ಕೊಂಡು ಅನ್ಯಾಯ ಮಾಡಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳುತ್ತಾನೆ. ಇದು ಭಾರಿ ಮೆಚ್ಚಬೇಕಾದ ಜಾಗ, ಇದು ಧರ್ಮರಾಜನೇ ನ್ಯಾಯವಾಗಿಸಬೇಕಾದ ರಾಜ್ಯ, ಮಧ್ಯೆಲ್ಲ ತೂರ್ಕೊಂಡು ನಾನಾಗಿ ಬರಲಿ ಅಂತ ಹೇಳ್ತಾನೆ ಪಾಪ. ಮಧ್ಯ ನಾನು ತಲೆ ತುರಿಸೋ ಸರಿಯಲ್ಲ, ಅವನಂತ ಧರ್ಮಿಷ್ಠ ರಾಜನಾಗಬೇಕು. ನೋಡಿ, ಒಂದು ಒಳ್ಳೆ ತರ ಇದೆ ಕರ್ಣನಲ್ಲಿ. ಮತ್ತೆ ದುಷ್ಟ ಅಂತ ಗೊತ್ತಿದೆ, ಬಿಡಲಿಕ್ಕೆ ತಯಾರಿಲ್ಲ. ಧರ್ಮರಾಜ ಭಾರಿ ಒಳ್ಳೆಯವರು ಅಂತ ಗೊತ್ತಿದ್ದು, ನಾನು ಬಂದ್ರೆ ಅವನಿಗೆ ಮಿಸ್, ನಾನು ಅಪ್ಲೈ ಮಾಡಿದ್ರೆ ಪಾಪ ನಾನೇ ಸೀಟ್ ಸಿಕ್ಬಿಟ್ಟು ಅವನು ಸಿಕ್ಕಿದ್ರು ಮಿಸ್ ಆಗಿದ್ರೆ ಕಷ್ಟ ಅನ್ನೋಷ್ಟು ಅನುಕಂಪವನ್ನ ಅದು ತೋರಿಸೋದು ಭಾರಿ ಕಷ್ಟ. ಚಕ್ರವರ್ತಿ ಪದವಿ ಬೇಡ ಅಂತಾನಲ್ಲ ಕರ್ಣ, ನಿಜವಾದ ತ್ಯಾಗ ಅಲ್ಲಿ. ಚಕ್ರವರ್ತಿ ಆಗಕ್ಕೆ ಇಷ್ಟಪಡೋದಿಲ್ಲ, ನಾನಷ್ಟೇ ಆಗೋದಲ್ಲ, ಧರ್ಮರಾಜನ ಅವಕಾಶ ಕಳೆಯಲಿಕ್ಕೆ ಇಷ್ಟಪಡೋದಿಲ್ಲ. ಅಂಥ ಪುಣ್ಯಾತ್ಮ ರಾಜನಾಗಬೇಕು, ಅವನಿಂದ ಲೋಕ ಕಲ್ಯಾಣವಾಗಬೇಕು, ನನ್ನಿಂದ ಅಂತ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ನನಗಿಲ್ಲ. ಬಹಳ ಒಳ್ಳೆ ಮಾತಿದೆ ಒಂದು, ಕರ್ಣನಿಗೆ ಆ ನಂಬಿಕೆ ಇಲ್ಲ. ಕರ್ಣನ ವ್ಯಕ್ತಿತ್ವ ಕುಸಿತ ಹೋಗ್ಬಿಟ್ಟಿದೆ ದುರ್ಯೋಧನ ಸಹವಾಸದಿಂದ. ಎಷ್ಟೋದ್ರೆ ಭಾರಿ ದೊಡ್ಡವರು, ನಾನು ಊಟ ಮಾಡ್ಕೊಂಡು ಬಂದು ನೈವೇದ್ಯ ಮಾಡೋಗಿಲ್ಲ ಅಂತ ಒಪ್ಪಬೇಕಲ್ಲ ಅಂತ ಇತ್ತಷ್ಟೆ, ನಿರ್ವಹ ಇಲ್ಲ. ಏನು ಮಾಡುತ್ತಿರೋದು, ಎಷ್ಟೋ ಗೌರವ ಕೊಟ್ಟರು ಕೂಡ ಇವತ್ತಿನ ಮಟ್ಟಿಗೆ ನಾನು ಏನು ಮಾಡಾಗಿಲ್ಲ. ಒಂದು ದಿವಸ ಊಟ ಮಾಡಿಬಿಟ್ಟು ಬೇರೆ ಕಡೆ ನೈವೇದ್ಯ ಮಾಡೋ ಚಾನ್ಸ್ ಹೋಯಿತು, ಒಂದು ದಿವಸ ವೇಸ್ಟ್ ಆಯಿತು. ದುರ್ಯೋಧನ ಸಹವಾಸ ಮಾಡಿಬಿಟ್ಟು ಒಂದು ದಿವಸ ಅಲ್ಲ, ಒಂದು ಲೈಫೇ ವೇಸ್ಟ್ ಆದಾಗಲೇ. ಈ ಜನ್ಮದಲ್ಲೇ ಸಾಧನೆ ಮಾಡಲಿಕ್ಕಾಗೋದಿಲ್ಲ, ಆದ್ದರಿಂದ ನನ್ನ ಸ್ಥಿತಿ ಮುಗಿದೋಯ್ತು ಕೃಷ್ಣ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು, ನಾನಲ್ಲಿಗೆ ಬರೋದಿಲ್ಲ. ಕೊನೆ ಹೇಳ್ತಾನೆ ಕೃಷ್ಣ, ನಾನಲ್ಲಿ ಬರದೇ ಹೋಗೋದ್ರಿಂದ ಪಾಂಡವರಿಗೆ ಏನೂ ನಷ್ಟ ಇಲ್ಲ. ಆದ್ರೂ ಚೆನ್ನಾಗಿ ಹೇಳ್ತಾನೆ, ಅದು ಸರಿಯಾದ ಮಾತು. ಪಾಂಡವರಿಗೆ ಏನೂ ನಷ್ಟ ಇಲ್ಲ, ಯಾಕೆ ನಾನು ಬಂದ್ರವರಿಗೆ ಏನೇನು ಆಗ್ತಾರೆ ಅಂತ ಏನೂ ಇಲ್ಲ. ಅವರು ಬಂದ್ರೆ ಏನೂ ಆಗ್ಬೇಕಾಗಿಲ್ಲ, ನನಗೆ ನಷ್ಟ ಒಪ್ಪತಾನೆ, ನನಗೆ ನಷ್ಟ ಇರುತ್ತೆ, ಪಾಂಡವರಿಗೆ ನಷ್ಟ ಇಲ್ಲ. ನಾನು ಇಲ್ಲೇ ಇದ್ರೂ ಕೂಡ ನಮ್ಮನ್ನು ಗೆಲ್ಲಲಿಕ್ಕೆ, ನಮ್ಮನ್ನು ನಾಶ ಮಾಡಲಿಕ್ಕೆ ಪಾಂಡವರು ಯಾವ ಕಷ್ಟ ಕೂಡ ಇಲ್ಲ. ಅವರು ಭಾರಿ ದೊಡ್ಡವರು, ಭಾರಿ ಬಲಿಷ್ಠರು ಅಂತ ಕರ್ಣ ಒಪ್ಕೊಂಡ್ಬಿಡ್ತಾರೆ ಈ ಮಾತನ್ನು. ಈ ಮಾತನ್ನು ಅರ್ಥ ಮಾಡಿ, ಈ ಭಾಗ ಕನ್ನಡದವರು ಯಾರು ಹೆಚ್ಚು ಬರಲಿಲ್ಲ, ಕಣೆ ಒಪ್ಕೊಂಡ ಮಾತಿದೆ. ಒಂದು ಭೀಮಾರ್ಜುನರಂತ ಮಹಾವೀರರಿದ್ದಾರೆ, ಧರ್ಮರಾಜನಂತ ಧರ್ಮಿಷ್ಠ ಇದ್ದಾನೆ, ಆದ್ದರಿಂದ ಅವರಿಗೆ ಗೆಲುವು ನಿಶ್ಚಿತ. ಎಲ್ಲದಕ್ಕಿಂತ ಹೆಚ್ಚಾಗಿ ಕೃಷ್ಣ ನೀನಿದ್ದಿ ಎಂದ ಮೇಲೆ ಇನ್ನು ನಾವು ಗೆಲುವ ಕನಸನ್ನೂ ಕಾಣಿಸ್ತಿದೆಯಲ್ಲ, ನಾವಿಲ್ಲ, ಪಾಂಡವರಿಗೆ ನಿಶ್ಚಿತವಾದ ಜಯ ಅಂತ ಹೇಳಿಬಿಡುತ್ತಾನೆ. ಮತ್ತೊಂದು ಮಾತಾಡುತ್ತಾನೆ ಕೃಷ್ಣ, ನನಗೆ ಇತ್ತೀಚಿನ ದಿವಸಗಳಲ್ಲಿ ಅನೇಕ ಸ್ವಪ್ನಗಳು ಬಿಡ್ತಾ ಇವೆ ಅಂತ ಹೇಳುತ್ತಾರೆ, ಅನೇಕ ಕನಸುಗಳು ಬಿಡ್ತಾ ಇವೆ, ಆ ಕನಸುಗಳಲ್ಲಿ ಎಲ್ಲ ದೃಶ್ಯವನ್ನು ಕಾಣ್ತಾ ಇದ್ದೇನೆ ನಾನು ಅಂತ ಹೇಳುತ್ತಾನೆ. ಕುರುಪಾಂಡವರಿಗೆ ಘನಘೋರ ಯುದ್ಧವಾಗದೆ ನಾನು ಕಾಣ್ತಾ ಇದ್ದೇನೆ, ಯುದ್ಧದೊಳಗೆ ಆ ಯುದ್ಧ ಅಂದ್ರೆ ಯಜ್ಞದಂತೆ ನಡೆಯುವ ದೃಶ್ಯ ನನಗೆ ಕಾಣಿಸ್ತಾ ಇದೆ, ಯುದ್ಧ ಯಜ್ಞದಂತೆ ನಡೆಯುವ ದೃಶ್ಯವನ್ನು ಕಾಣ್ತಾ ಇದ್ದೇನೆ. ಆ ಯಜ್ಞ ಮುಂದುವರಿತಾ ಹೋಗಿ ಒಂದು ಕಾಲಕ್ಕೆ ಯಾವಾಗ ಭೀಮಸೇನ ದುಶ್ಯಾಸನ ವಧೆಯನ್ನು ಮಾಡ್ತಾನೆ, ದುರ್ಯೋಧನ ತಡೆಯನ್ನು ಮುರಿಯುತ್ತಾನೆ, ಅಲ್ಲಿಗೆ ಪೂರ್ಣಾಹುತಿ ಕೊಟ್ಟಂತೆ ಆಗುತ್ತೆ ಅಂತ ಹೇಳುತ್ತಾನೆ. ನಾವೆಲ್ಲ ಬಲಿ ಪಶುಗಳಾಗಿ ಹೋಗ್ಬಿಡ್ತೇವೆ ಅಂತ ಹೇಳ್ತಾರೆ. ನಾವೆಲ್ಲ ಯಜ್ಞದಲ್ಲಿ ಬಲಿ ಪಶುಗಳಾಗಿ ಹೋಗ್ತೇವೆ. ಭೀಮಸೇನ ಅವರಿಬ್ಬರನ್ನು ಕೊಂದಾಗ ಪೂರ್ಣಾಹುತಿ ಆದಂತೆ ಆಗುತ್ತೆ. ಕೊನೆಗೆ ಈ ದುರ್ಯೋಧನ ಪತ್ನಿಯರು ಕುರುಕುಲದ ಹೆಂಡಂದಿರೆಲ್ಲ ಇದ್ದಾರಲ್ಲ, ಅವರು ತಮ್ಮ ಗಂಡವನ್ನ ಕಳ್ಕೊಂಡು ಬಿಟ್ಟು ಚಿತ್ರ ವಿಚಿತ್ರವಾಗಿ ಕಣ್ಣೀರು ಸುರಿಸ್ತಾ ಯುದ್ಧರಂಗದಲ್ಲಿ ಗೋಳಾಡ್ತಾರಲ್ಲ, ಅದು ರಣಯಜ್ಞಕ್ಕೆ ಅವಭೃತ ಸ್ನಾನವಾಗುತ್ತೆ ಅಂತ ಹೇಳುತ್ತೆ. ಯಜ್ಞ ದೀಕ್ಷೆಯ ಕೊನೆಯ ಭಾಗ ಅದು ಒಂದು ಅವಭೃತ ಸ್ನಾನ. ಸ್ತ್ರೀ ಪರ್ವ ಅಂದ್ರೆ ಅವಭೃತ ಸ್ನಾನ ಅಂತ ಹೇಳಿದ ಮಾತು ಕರ್ಣನ ಮಾತದು ಒಂದು. ಅಂದ್ರೆ ಪಾಂಡವರ ಕಣ್ಣಲ್ಲಿ ನೀರು ತರಿಸ ಪ್ರಯತ್ನ ಪಟ್ಟನಲ್ಲ, ಅದರ ಫಲ ಇವರ ವಂಶ ದುರ್ವಂಶವಾಗ್ತಾ ಇದೆ. ಅವರ ಕಣ್ಣೀರು ಯಜ್ಞದ ಅವಭೃತ ಸ್ನಾನವಾಗಿ ಮಂಗಳ ಹಾಡದಂತೆ ಆಗುತ್ತೆ. ಕೃಷ್ಣ, ನಮಗೆಲ್ಲ ಕೇಳು ನಿಶ್ಚಿತ, ಪಾಂಡವರಿಗೆ ಗೆಲುವು ನಿಶ್ಚಿತ. ಧರ್ಮರಾಜ, ಇವಳು ಐರಾವತದಂತಹ ಆನೆ ಮೇಲೆ ಕೂತು ಹೋಗೋದು ನಾನು ಕಂಡಿದ್ದೇನೆ ಕನಸಿನೊಳಗೆ. ದುರ್ಯೋಧನಾದಿಗಳು ಕತ್ತೆ ಮೇಲೆ ಕೂತ್ಕೊಂಡು ದಕ್ಷಿಣ ದಿಕ್ಕಿಗೆ ಹೋಗೋದನ್ನು ಕಂಡಿದ್ದೇನೆ ಅಂತ ಹೇಳ್ತಾರೆ. ದಕ್ಷಿಣ ದಿಕ್ಕಿಗೆ ಹೋಗೋದೇ ಆಗ್ತಾ ಇದೆ, ಕತ್ತೆ ಮೇಲೆ ಕೂತ್ಕೊಂಡು ಬೇರೆ. ದುರ್ಯೋಧನಾದಿಗಳ ಸ್ಥಿತಿ ಆಗಿರಬಹುದು. ಕರ್ಣಗಳು ಕಣ್ಣಾರೆ ಕಂಡಿದ್ದಾನೆ, ಪಾಂಡವರು ಜಯವನ್ನೂ ಕಣ್ಣಾರೆ ಕಂಡಿದ್ದೇನೆ, ಇವರು ಜಯ ಸೋಲನ್ನೂ ಕಂಡಿದ್ದೇನೆ, ನಮ್ಮ ಸಾವನ್ನೂ ಕಂಡಿದ್ದೇನೆ ಅಂತ ಹೇಳುತ್ತಾನೆ. ನಾವೆಲ್ಲ ಸತ್ತು ಹೋಗ್ತೇವೆ. ದುರ್ಯೋಧನ ಪಕ್ಷ ಹಿಡಿದ ಯಾರೂ ಮುಂದೆ ಬರಲಿಕ್ಕೆ ಆಗೋದಿಲ್ಲ, ನಾನು ಮುಂದೆ ಬರೋದಿಲ್ಲ, ಅವರಿಗೋಸ್ಕರ ನಾನು ಸಾಯ್ತೇನೆ ಹೊರತು ನಿಮ್ಮಲ್ಲಿ ಬರೋದಿಲ್ಲ. ಇನ್ನೊಂದು ಲೌಕಿಕ ಕಾರಣವನ್ನು ಕೊಡ್ತಾರೆ, ನಾನಲ್ಲಿಗೆ ಬಂದ್ರೆ ಮನೆಯ ಲೋಕದಲ್ಲಿ ಅಪಖ್ಯಾತಿ ಬರುತ್ತೆ ಅಂತ ಒಂದು ಕಾರಣ ಮುಂದಿಡುತ್ತಾನೆ. ಯಾತಕ್ಕೆ? ಈವರೆಗೂ ಪಾಂಡವರ ಮೇಲೆ ಕರ್ಣ ದ್ವೇಷವನ್ನು ಸಾಧಿಸಿದ, ಅರ್ಜುನಾದಿಗಳ ಮೇಲೆ ಭಾರಿ ಜೋರಾಗಿತ್ತು, ದ್ವೇಷವನ್ನು ಸಾಧಿಸಿದ. ಈಗ ಅವರ ಕಡೆ ಹೊರಟುಬಿಟ್ಟ, ಯುದ್ಧ ಬಂತು ಹೊರಟುಬಿಟ್ಟ. ಇವನು ಹೇಳಿ ಅಂತ ಅಪಖ್ಯಾತಿ ನನಗೆ ಬರುತ್ತೆ ಅಂತ ಹೇಳುತ್ತಾರೆ. ಯಾವ ಕೊನೆಯ ಮೊದಲು ಡಾಕ್ಟರ್ ಆಗಿಬಿಟ್ಟು ಮ್ಯಾಚಿನಿಂದ ಇದಾದಂತ ಪಾಪ ಓದಿಲ್ಲ ಅಂತ ಕಾಣಿಸುತ್ತೆ ಅಂತಾರಲ್ಲ ಆ ತರ ನನ್ನ ಹೇಳಿ ಅಂತ ಕರೀತಾರೆ. ಅವ್ರಿಗೆ ಓದ ಶಕ್ತಿ ಇಲ್ಲ, ಕೃಷ್ಣಕರವ ಹೊಗೆ ಬಿಟ್ಟ ಅಂತಂದು ಬಿಡ್ತಾರೆ. ಆದ್ದರಿಂದ ನಾನು ಮರ್ಯಾದೆ ಕಳ್ಕೊಳ್ಳಕ್ಕೆ ಇಷ್ಟಪಡೋದಿಲ್ಲ. ಇದು ಎಂಥದ್ದು ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಈ ಮಾತು. ವಿಶ್ವೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದಲ್ಲಿ ಇವತ್ತು ಹೋಗ್ಬಿಟ್ರೆ ಆಸ್ತಿಕನಾದಾಗ ಆಗಿಬಿಟ್ಟ ಅಂತ ತಿಳ್ಕೊಂಡ್ಬಿಟ್ರೆ ಕಷ್ಟ ಅಂತ ಕೂಡ ಏನ್ ಮಾಡ್ಬೇಕಿದಕ್ಕೆ? ಇದು ಒಳ್ಳೇದೇ ಕೆಟ್ಟ ಯೋಚನೆ ಮಾಡಿ. ಜನ ಕುಡಿಯೋದು ಬಿಟ್ಟುಬಿಟ್ಟೆ ಅಂತ ಜನ ಅಂದ್ಬಿಟ್ರೆ ಕಷ್ಟ ಅಂತ ಹೇಳಿದ್ರೆ ಅಂದ್ರೆ ಬಾರಿ ಒಳ್ಳೇದಲ್ಲೇ ನಿಮ್ಮದ್ದೇ. ಒಂದು ಜನವರದಲ್ಲಿ ಹಿಂದೆ ತರಬೇತಿ ಆಗ್ತಿದ್ದ ಕಾಲಕ್ಕೆ ಒಬ್ಬರು ಬರ್ತಿದ್ರು, ಪ್ರತಿನಿತ್ಯ ಒಂದ್ಸರಿ ಸೀರೆ ಸುಲ್ಲ ಪ್ರವಚನಕ್ಕೆ ಬಂದ್ರು. ಆಗ ಪೇಪರ್ಗಳು ಬರೆದ್ರು, ಹಾಗಿರುತ್ತೆ ಹೀಗಿರುತ್ತೆ ಅಂತ ಹೊರಗೆ ಬರೆದ್ರು. ನೆಕ್ಸ್ಟ್ ಟೈಮ್ ಬರಲಿಲ್ಲ ಅವರು. ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳಿದ್ರಂತೆ, ಅವ್ರ ಹೆಂಡತಿ ಬಂದು ಹೇಳಿದ್ರು, ಅವ್ರ ಹೆಂಡತಿ ರೆಗ್ಯುಲರ್ ಬರ್ತಿದ್ರು. ನಮ್ಮ ಯಜಮಾನ್ ಎಷ್ಟು ಬರಲಿಲ್ಲ, ಯಾಕೆ ಅಂತ ಕೇಳಿದ್ರೆ ಇಲ್ಲ ಇಲ್ಲ ಚೆನ್ನಾಗಿರುತ್ತೆ ಅದೆಲ್ಲ ಸರಿನೆ, ಆದ್ರೆ ನಾನು ಬರೋದಿಲ್ಲ ಅಂತ ಹೇಳಿದ್ರು ಅಂತ ಹೇಳಿ. ಯಾಕೆ ಅಂದ್ರೆ ನಾನು ಮತ್ತೆ ಬಂದು ಬಿಟ್ರೆ ಇಲ್ಲಿ ಚೇಂಜ್ ಆಗಿಬಿಡ್ತಾರೆ ಅಂತ ಭಯ ಆಗುತ್ತೆ ನನಗೆ ಅಂತ ಹೇಳಿ. ಇಲ್ಲಿ ಚೇಂಜ್ ಆಗಿಬಿಡ್ತಾರೆ, ಎಲ್ಲಿ ಪೂಜೆ ಮಾಡ್ಬೇಕಾಗುತ್ತೆ, ಏಕಾಸಿ ಮಾಡಿಬಿಡ್ತಾರೆ, ಭಯ ಆಗುತ್ತೆ. ಎಷ್ಟು ತಮಾಷೆ ಹೇಳಿದ್ರೆ ಅದನ್ನ ಅಂದ್ರೆ ಕೆಟ್ಟದ್ರು ಬಿಡ್ಲಕ್ಕೆ ತಯಾರಿಲ್ಲ ಅನ್ನೋ ಒಂದು ಭಾವನೆ ಕಾಣಿಸ್ತಾ ಇದೆ. ಇಲ್ಲಿ ಓದ್ಬಿಟ್ರೆ ಪಾಸ್ ಆಗ್ತಿರೋದು ಹಾಗೆ ಹಾಗಾಗ್ಬಿಟ್ಟಿದೆ. ಇಷ್ಟು ಖಾತೆ ಓದೋದು ಪಾಸ್ ಆಗಿಬಿಟ್ಟಿದ್ದಾರೆ, ಇನ್ಮೇಲೆ ಓದ್ ಪಾಸ್ ಆದ್ರೆ ಕಷ್ಟ ಅಂತ ತಿಳ್ಕೊಂಡ್ರೆ ಹಾಗೆ ಹಾಕಿ. ಅದಕ್ಕೆ ಹೇಳ್ತಾರೆ, ಆದದ್ದಾಯಿತು ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಶಾಸ್ತ್ರ ಹೇಳುತ್ತದೆ. ಹಿಂದೆ ಕೆಟ್ಟವನಾಗಿದ್ದು ಒಳ್ಳೆಯವನಾದ್ರೆ ಸಂಕೋಚ ಪಡಬಾರದು, ಒಳ್ಳೇದಾಗದ್ದು ಕೆಟ್ಟದಕ್ಕೋರ ಸಂಕೋಚ ಪಡಬೇಕು ಹೊರತು ಕೆಟ್ಟದಾದ ಒಳ್ಳೇದಕ್ಕೋರ್ ಯಾಕೆ ಸಂಕೋಚ ಪಡಬೇಕು? ಶಾಸ್ತ್ರ ಹೇಳುತ್ತದೆ ಆ ರೀತಿ ಮಾಡದೇ ಸಾಧನೆ ಅಂತ ಹೇಳಿದೆ. ಅಚೀವ್ಮೆಂಟ್ ಅಂದ್ರೆ ಅದೇನೆ, ಫೇಲ್ ಆಗದ ಪಾಸ್ ಆಗದ್ದು ಅದು ಅಚೀವ್ಮೆಂಟ್. ಪಾಸ್ ಆಗಿದ್ರೆ ಫೇಲ್ ಆಗಿಬಿಟ್ಟು ಅಚೀವ್ಮೆಂಟ್ ಅಲ್ಲ. ಅಸತೋಮ ಸದ್ಗಮಯ, ಅಸನ್ಮಾರ್ಗದಿಂದ ಸನ್ಮಾರ್ಗಕ್ಕೆ ನಮ್ಮನ್ನು ಕರೆದೊಯ್ಯಿ ಅಂತ ವಾಯುದೇವರನ್ನ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ, ಉಪನಿಷತ್ತಿನ ಮಾತುಗಳವೆಲ್ಲ. ಅಷ್ಟೇ ಅಲ್ಲ, ತಮಸೋಮ ಜ್ಯೋತಿರ್ಗಮಯ, ಕತ್ತಲೆಯಿಂದ ಬೆಳಕಿನಡೆಗೆ ನಮ್ಮನ್ನು ಕರೆದೊಯ್ಯಿ. ಇದು ವಾಯುದೇವರ ಸ್ತೋತ್ರ, ವಾಯುಸ್ತುತಿ ಅದೆಲ್ಲ ಕೂಡ. ಜನಕ್ಕೆ ಗೊತ್ತೇ ಇಲ್ಲ ಯಾವುದು ಇವತ್ತು ಯಾವುದೋ ಪ್ರಾರ್ಥನೆ ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ ನಾವು. ದೇವರಾಭಿಮಾನಿ ದೇವತೆಗಳು ವಾಯುದೇವರು ಮಾಡಿದ ಸ್ತೋತ್ರಗಳಷ್ಟು ಕೂಡ. ಮೃತ್ಯೋರ್ಮ ಅಮೃತಂ ಗಮಯ, ಮೃತ್ಯುವಿನಿಂದ ನಮ್ಮನ್ನು ಮೋಕ್ಷದತ್ತ ಕರೆದೊಯ್ಯಿ. ಒಳ್ಳೆ ಮೂರು ಮಂತ್ರದಂತಹ ಮಾತುಗಳು, ತಮಸ್ಸಿನಿಂದ ಬೆಳಕಿಗೆ, ಅದೇ ರೀತಿಯಲ್ಲಿ ಮೃತ್ಯುವಿನಿಂದ ಅಮೃತತ್ವಕ್ಕೆ, ಈ ರೀತಿ ಅಸತ್ಪಕ್ಷದ ಸತ್ಪಕ್ಷಕ್ಕೆ. ಈ ಮೂರು ಅಪೂರ್ವವಾದ ಮಾತುಗಳು. ಇದು ನನಗೋಗುವ ಶಕ್ತಿ ಇಲ್ಲ, ಗಮಯ ನೀನು ನಮ್ಮನ್ನು ತಲುಪಿಸುವಂತ ಯಾವುದಂತ ಅರ್ಥನೆ ಮಾಡ್ತಾರೆ. ಅಸತ್ಪಕ್ಷದಿಂದ ಸತ್ಪಕ್ಷಕ್ಕೆ ಒಯ್ಯಿರಿ, ಕತ್ತಲೆಯಿಂದ ಬೆಳಕಿನಡೆಗೆ ಒಯ್ಯಿರಿ, ಅಂಧಂತಮಸ್ಸಿಗೆ ಹೋಗದಂತೆ ನಮ್ಮನ್ನು ಪಾರ ಮಾಡಿ ಮೋಕ್ಷಕ್ಕೆ ಹೋಗುವಂತೆ ಮಾಡಿ ಅಂತ ಅರ್ಥ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅಸತ್ಪಕ್ಷದಿಂದ ಸತ್ಪಕ್ಷಕ್ಕೆ ಹೋಗೋದು ನಿಜವಾದ ಸಾಧನೆ. ಎಷ್ಟೇ ನಮ್ಮಡು ಬಾರಿ ಕೆಟ್ಟವು ಬಿಟ್ಟಿದ್ದ, ಈ ಒಳ್ಳೆಯವರಾದ್ರೆ ಎಷ್ಟು ಸಂತೋಷವಾಗುತ್ತೆ ಅವರಿಗೂ, ಮನೆಯವರು ಎಲ್ಲರಿಗೂ ಜಗತ್ತಿಗೆ ಆನಂದವಾಗ. ಇವತ್ತು ಸರ್ಕಾರ ಏನು ಮಾಡುತ್ತೆ, ಭಾರಿ ಗುಂಡಾಗಲಿ ಚೇಂಜ್ ಆಗಲಿಕ್ಕೆ ಅಂತ ಹೋದ್ರೆ ಒಂದು ಚಾನ್ಸ್ ಕೊಡಬೇಕು ಅಂತ. ಒಂದು ಚೇಂಜ್ ಆಗೋದಾದ್ರೆ ಭಾರಿ ಒಳ್ಳೆಯದು, ಒಳ್ಳೇದಾಗುತ್ತೆ. ಏನಾದ್ರು ಚೇಂಜ್ ಆಗಿಬಿಟ್ಟು ಅಂತ ಅವಮಾನ ಮಾಡ್ತಾರೆ, ಏನು ಅರ್ಥ ಅದಕ್ಕೆ? ಕಾರಣ ಎಷ್ಟು ಕೆಟ್ಟ ಕಾರಣ ಕೊಡ್ತಾನೆ. ಪಾಂಡವ ಪಕ್ಷದಿಂದ ಕೌರವ ಪಕ್ಷಕ್ಕೊಂದು ಯೋಚನೆ ಮಾಡಬೇಕು. ಕೌರವ ಪಕ್ಷ ಅದಕ್ಕಿಂತ ಅಸತ್ಪಕ್ಷನೇ ಇಲ್ಲ, ಅದನ್ನ ಬಿಟ್ಟು ಪಾಂಡವರಂತ ಕೃಷ್ಣವರ ಪಕ್ಷಕ್ಕೆ ಹೋಗೋದಾದ್ರೆ ಅದು ಹೇಗೆ ಅಗೌರವ ಆಗುತ್ತೆ? ಇದರಲ್ಲಿ ಲೋಕ ರೀತಿಯಲ್ಲಿ ಯೋಚನೆ ಮಾಡಿದ್ನೇ ಹೊರತು ಶಾಸ್ತ್ರ ಯೋಚನೆ ಮಾಡಲೇ ಇಲ್ಲ. ಕರ್ಣ, ಕೃಷ್ಣ ಹೇಳ್ತಾನೆ, ಕರ್ಣ ನೀನು ಬಂದ್ರು ಬಿಡು, ಹೇಳ್ತೇನೆ ಕೇಳು, ನೀವು ಹೇಳಿದ ಮಾತಿದೆಯಲ್ಲ ನೆನಪಿಟ್ಕೋ, ನೀವ್ಯಾರು ಉಳಿಯೋದಿಲ್ಲ. ಪಾಂಡವರು ಉಪಶಕ್ತರು ನೀನು ಉಳಿತೀಯ, ಬರೋದು ನೀವ್ಯಾರು ಉಳಿಯೋದಿಲ್ಲ. ಪಾಂಡವರಿಗೆ ಜಯ ತಪ್ಪಿಸ್ಲಿಕ್ಕೆ ಯಾರ ಕೈಲೂ ಆಗೋದಿಲ್ಲ, ಅದು ನೆನಪಿಟ್ಕೋ. ಕೊನೆಯ ಅವಕಾಶ, ಬರ್ತೀಯೋ ಇಲ್ಲೋ ಅಂದ್ರೆ ಬರೋದಿಲ್ಲ ಅಂತ ಕರ್ಣ ಹೇಳುತ್ತೆ. ಈ ಮಾತು ಸ್ವಲ್ಪ ಯೋಚನೆ ಮಾಡಿದ್ರೆ ನಮಗೆ ಕರ್ಣ ಎಷ್ಟು ತಪ್ಪು ಮಾಡಿಬಿಟ್ಟ, ಕೃಷ್ಣ ಕರೆದು ಹೋಗಲಿಲ್ಲ ಅಂತ ಬೈತೇವೆ. ಇವತ್ತು ನಾ ಮಾಡ್ತೀವಿ ಅದೇ ಕೆಲಸ, ನಾವು ಯೋಚನೆ ಮಾಡಬೇಕು. ನಾವು ಅದೇ ಕೃಷ್ಣ ಕರೀತಾರೆ ಭಗವದ್ಗೀತೆ ಒಳಗೆ, ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಯ್ಯೇವ ಮನ ಆಧತ್ಸ್ವ. ಅರ್ಜುನ, ನನ್ ಮತ್ಕರ್ಮ ಕೃತ್ ಮತ್ಪರಮಃ ಮದ್ಭಕ್ತ ಸಂಗವರ್ಜಿತ ನಿರ್ವೈರ ಸರ್ವಭೂತೇಶು ಪ್ರಸಭಾವೇತಿ ಪಾಂಡವ. ಅರ್ಜುನ, ಎಲ್ಲವನ್ನ ಬಿಟ್ಟುಬಿಡು, ಯೋಚನೆ ಮಾಡಬೇಡ, ನೀನು ನನ್ನನ್ನು ಸೆಳೆದು ಹೊಂದು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇದು ಒಬ್ಬೊಬ್ಬರಿಗೆ ಕೊಟ್ಟ ಆಹ್ವಾನವಲ್ಲ, ಎಲ್ಲರಿಗೂ ಕೊಟ್ಟ ಆಹ್ವಾನ ಇದು ಭಗವಂತ. ಇವತ್ತು ನಾವು ಈ ಗೀತೆಯನ್ನು ಕೇಳೋದಿಲ್ಲ ಅನ್ನೋದೇ ಸತ್ಯನೋ, ಕರ್ಣ ಕೃಷ್ಣನ ಮಾತು ಕೇಳಿಲ್ಲ ಅನ್ನೋದು ಅಷ್ಟೇ ಸತ್ಯವಾದ ಮಾತು. ಯಾತ ಕರ್ಣನ ಹೀಗಾಯ್ತು ಅಂತ ಪ್ರಶ್ನೆ. ಕೃಷ್ಣ ಹೇಳಿದ್ರು ಕೂಡ ಕರ್ಣ ಕೇಳಲಿಲ್ವಲ್ಲ, ಯಾತಕ್ಕಾಯ್ತು ಅಂದ್ರೆ ದುರ್ಯೋಧನನ ಮಾತಿನಿಂದ ಕಿವಿ ಕೆಟ್ಟೋಗಿದೆ ಅಂತ ಹೇಳುತ್ತಾರೆ. ಮನಸ್ಸು ಕೆಟ್ಟೋಗ್ಬಿಟ್ಟಿದೆ, ಅದು ಕಿಳಿತಾ ಇಲ್ಲ. ಮತ್ತೆ ಎಷ್ಟು ಜನ ಭಾಗವತ ಹಿಡಿಯ ಭಾಗವತ ಹಿಡಿಯುತ್ತೆ, ಗೀತ ಹಿಡಿಯುತ್ತೆ, ಇಲ್ಲ ಕಥೆ ಕಾದಂಬರಿ ಓದಿ ಮೈಂಡ್ ಪೊಲ್ಯೂಟ್ ಆಗೋಗ್ಬಿಟ್ಟಿರುತ್ತೆ ಈಗಾಗಲೇ. ಕಥೆ ಕಾದಂಬರಿಗಳನ್ನು ಇವತ್ತು ಓದೋ ಕಾಲ ಮುಗಿದೋಯ್ತು, ಟಿವಿಯಲ್ಲಿ ನೋಡೋ ಕಾಲ ಇವತ್ತು. ಮನುಷ್ಯ ನೋಡಬಾರ ದೃಶ್ಯಗಳನ್ನು ನೋಡಿ ನೋಡಿ ಮನಸ್ಸು ಕೆಟ್ಟೋಗಿರೋದ್ರಿಂದ ಅವ್ರು ದೇವ್ರಕಡೆ ಮನಸ್ಕರ ಚಾನ್ಸ್ ಇರೋದೇ ಇಲ್ಲ. ಅದಕ್ಕೇನೆ ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗ ದೇಹ ಭಂಗವಾಗಲಿ, ದುರ್ಯೋಧನಾದಿಗಳ ಸಂಘ ಯಾಮತ್ತಿಗೆ ಒಯ್ದಿದೆ. ದುರ್ಯೋಧನ ಅಂತ ಹೇಳಿದ್ರೆ ಕಲಿ, ಕಲಿಯುಗದಲ್ಲಿ ಹೆಚ್ಚು ಜನಗಳು ಸಹವಾಸ ಮಾಡೋದು ಅಂತ ಕೇಳಿದ್ರೆ ದುರ್ಯೋಧನ ಸಹವಾಸ ಮಾಡಿದಾಗ ಲೆಕ್ಕ. ಇವತ್ತು ಒಳ್ಳೆ ಸಹವಾಸ ಎಷ್ಟು ಸಿಗಬೇಕು ನೀವು ಯೋಚನೆ ಮಾಡಿ, ಎಲ್ಲಿ ಸಿಗುತ್ತೆ? ಎಲ್ಲಿ ಹೋದ್ರು ತಿನ್ನೋದು ಕೂಡ ತೀರ ಕಾಮನ್ ಆಗಿರೋ ಕಾಲ ಇವತ್ತು. ಹಿಂದಿನ ಕಾಲಕ್ಕೆ ಏನಾದ್ರೂ ಊರಲ್ಲಿ ಒಬ್ಬರು ಕುಡಿದು ಬಂದ ಅಂದ್ರೆ ಬಹಿಷ್ಕಾರ ಹಾಕ್ತಿದ್ರು ಊರಿಂದ, ಅದು ಮುಖ ಓಡಾಡಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ಕುಡಿದು ಹೋದ್ರೆ ಓಡಾಡಕ್ಕಾಗಲ್ಲ, ಅಂತ ಕಾಲ ಬಂದ್ಬಿಟ್ಟಿದೆ. ಕುಡಿಯುವ ಏನು ಯಾವ ಕಾಲದಲ್ಲಿ ಇದನ್ನು ಕುಡಿಯೋದಿಲ್ಲ ಅಂತ ಎಲ್ಲರೂ ಕುಡಿತಾರೆ, ಏನಾದ್ರು ಮಹಾದಸ್ತಿಗೆ ಅನ್ನೋ ಕಾಲ ಬಂದೋಗಿ. ಅದು ವ್ಯಾಲ್ಯೂಸ್ ಎಕ್ಸ್ಚೇಂಜ್ ಆಗಿ ಸುಮಾರು 40-50 ವರ್ಷದೊಳಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಹಿಂದಿನ ಕಾಲಕ್ಕೆ ಒಂದಿವಸ ಹೋಟ್ಲಿಗೆ ಹೋಗಿ ಬಂದಿದ್ರೆ ಊರು ಜನ ಮುಖ ನೋಡ್ತಿದ್ದಿಲ್ಲ ಒಂದು ಪಾಪ, ಇವಾಗ ಹೋಟ್ಲಿಗೆ ಹೋಗ್ತಾನಂತೆ ಅಂತ ಹೇಳ್ಬಿಟ್ಟು ಇವತ್ತು ಊಟ ಹೋಗೋದಿಲ್ಲ ಅಂತ ಮುಖ ನೋಡ್ತಾನೆ. ಯಾವ ಪ್ರಾಣಿಗಳು ತಿಳ್ಕೊಳ್ಳೋ ಕಾಲ, ಟೋಟಲ್ ಚೇಂಜ್, ವ್ಯಾಲ್ಯೂಸೇ ಗೊತ್ತಿಲ್ಲ. ಅದನ್ನು ಹೋಗಬಾರದ ವಿಷಯ ಸೈನ್ಸ್ ಹೇಳುತ್ತೆ, ಯಾರು ವೇದಾಂತರು ಹೇಳಬೇಕಾಗಿಲ್ಲ. ಬೇಕಾದ್ರೆ ಆಟಗಸ್ ಬರುತ್ತೆ, ಹೋಟ್ಲಿಗೆ ತಿನ್ಕೊಳ್ಳೋಕೆ ಹೋಗಬೇಡಿ. ಎಷ್ಟು ಜನ ಕೊಡ ಬಿಡ್ತಾರೆ ಗೊತ್ತಾ? ಯಾರ್ಯಾರು ಯಾರ್ಯಾವ ರೋಗ ಇರುತ್ತೆ ಗೊತ್ತಾ? ಅಲ್ಲಿ ತೊಗೊಂಡಿರ್ತಾರೆ, ಮನೆಯಲ್ಲೇ ಸರಿಯಾಗಿ ತೊಗೊಳ್ಳೋ ಕಷ್ಟ, ಅವರೇನು ತೊಗೊಳ್ತಾರೆ ಈ ಮಧ್ಯೆ ಅಂತ ಹೇಳ್ತಾರೆ. ಅವ್ರಿಗೇನು ವ್ಯಾಚಾರ? ಅವ್ರಿಗೆ ದೀರ್ಘಾಯುಷ್ಮಾನ ಹೋಗ್ತಾರೆ ಬರೆಸ್ತಾರ, ಹೋಗ್ಬಿಟ್ಟು ನಿಮಿಷಾಗಿರುತ್ತೆ ಬರೆಸ್ತಾರ, ದುಡ್ಡು ಇಟ್ಟು ಹೋಗ ಅಂತ ಹೇಳ್ತಾರೆ. ಹೊರಗೆ ಸತ್ರ ಹೊರಗೆ ಸತ್ರ ಡೇಂಜರ್ ಅಷ್ಟೇ, ಹೊರಗೆ ಏನಾರು ಅವ್ರಿಗಿರ್ಬೇಕಾದ್ರೆ ಬಿಸಿನೆಸ್ ಅಷ್ಟೇ. ಅದು ಅದರಲ್ಲಿ ಇಬ್ಬರು ತಾಯಿ ಬರೆಸ್ಬೇಕಾದ್ರೆ ಮಗುವಿಗೆ ತಿನ್ಲಿ ಜೀರ್ಣ ಆಗಲಿ ಬೆಳಿಲಿ ಅಂತ ಇರ್ತದೆ, ಅಲ್ಲೇನಿಲ್ಲ, ಒಂದು ಕ್ಯಾಶ್ ಬಾಕ್ಸ್ ತುಂಬಲಿ ಅಂತ ಇರ್ತದೆ ಹೊರತು ಅದ್ಯಾವುದು ಇರೋದಿಲ್ಲ. ಅದು ವ್ಯಾಪಾರ ಹೇಳಿಕೆ ಅವ್ರ ಮೇಲೆ ಕೊಟ್ಟಿಲ್ಲ, ಕಾನ್ಸೆಪ್ಟ್ ಇರೋದು ಡೈರೆಕ್ಟ್ ಆಗಿರೋದು ಹಾಗಾದ. ಇವತ್ತು ಬಹುಶಃ ಅರ್ಥ ಮಾಡಿಕೊಂಡ್ರೆ ಎಷ್ಟು ವಿಕೃತವಾದ ಕೃತರು ವರ್ಷ ಹೊರಡ್ತಾನೆ. ಅವರು ಶಾಸ್ತ್ರ ತಿಳಿಬೇಕು ಅಂದ್ರೆ ಸುಲಭನ? ಅಥಾತೋ ಬ್ರಹ್ಮ ಜಿಜ್ಞಾಸ. ಆದ್ರಿಂದ ಯಾರು ಆಚಾರವನ್ನು ಮೇಂಟೈನ್ ಮಾಡಕ್ಕೆ ಸಾಧ್ಯ ಇಲ್ಲ, ಅದು ಒಳ್ಳೆ ವಿಚಾರದಲ್ಲಿ ಸಾಧ್ಯತೆಯೇ ಇಲ್ಲ. ಕ್ರಾಸ್ತನ ಹೇಳ್ತಾರೆ, ಅರ್ಥ ಆಗುತ್ತೋ ಬರುತ್ತೋ ಅದನ್ನು ಸರ್ಗಲವಾಗಿರುತ್ತೆ. ಕ್ರಾಸ್ ತಪ್ಪಿಸ್ಬೇಡ, ದಡ್ಡ ಇದ್ರೆ ಬಂದು ತಪ್ಪಿಸ್ಬೇಡ, ಜಾಡ ಇದ್ರೂ ತಪ್ಪಿಸ್ಬೇಡ, ಜಾಡ ಇದ್ರೆ ಹೆಚ್ಚು ಚೆನ್ನಾಗಿ ತಕ್ಕೋದೆ ತಪ್ಪಿಸ್ಬೇಡ, ದಡ್ಡ ಮೊದಲೇ ದಡ್ಡ ತಪ್ಪಿಸಿ ಇನ್ನೂ ಸರಿಯಾಗಿ ಬಿಡುತ್ತೀಯ ತಪ್ಪಿಸ್ಬೇಡ. ಆ ಡಿಸಿಪ್ಲಿನ್ ಅರೇಂಜ್ಮೆಂಟ್ಸ್ ತಗೊಳ್ಳೋದು ಒಂದು ಡಿಸೆಂಟ್, ಇದು ಒಂದು ಕಾಂಟ್ಯಾಕ್ಟ್ ಸರ್ಟಿಫಿಕೇಟ್ ಎಷ್ಟು ಬೇಕೋ ಮೆರಿಟ್ ಹಾಗೆ ಬೇಕು, ಮೆರಿಟ್ ಹಾಗೆ ಬೇಕು, ಕಾಂಟ್ಯಾಕ್ಟ್ ಸರ್ಟಿಫಿಕೇಟ್ ಹಾಗೆ ಬೇಕು. ಇವತ್ತು ಒಂದೇ ಇದ್ರೆ ಅಡ್ಮಿಷನ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಎರಡು ಇರಬೇಕು ಅಡ್ಮಿಷನ್ ಆಗ್ಬೇಕಾದ್ರೆ. ಕಾಂಟ್ಯಾಕ್ಟ್ ಸರ್ಟಿಫಿಕೇಟ್, ಕಾಂಟ್ಯಾಕ್ಟ್ ಅಂದ್ರೆ ಆಚಾರ, ಮೆರಿಟ್ ಅಂದ್ರೆ ವಿಚಾರ. ಇವತ್ತು ಆಚಾರ ವಿಚಾರ ಎರಡೂ ಎರಡೂ ಇದ್ದಾಗ ಮಾತ್ರ ನನ್ನ ಯಶಸ್ಸು ಹೊರತಿಲ್ಲ, ಹೊರಗೆ ಬರೋದಿಲ್ಲ. ಅದರೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಇವತ್ತು ಕರ್ಣನ ಪ್ರಸಂಗ ಭಾರಿ ದೊಡ್ಡದು. ಕರ್ಣನ ಕರ್ಣದೊಳಗೆ ಕೃಷ್ಣನ ಉಪದೇಶ ಹೋಗಲಿಲ್ಲ. ಕರ್ಣನ ಕರ್ಣ ಅಂದ್ರೆ ಕಿವಿ, ಕರ್ಣನ ಕಿವಿಯೊಳಗೆ ಕೃಷ್ಣನ ಉಪದೇಶ ಹೋಗಲಿಲ್ಲ. ನಮ್ಮ ಕಿವಿಯೊಳಗೆ ಕರ್ಣನ ಕರ್ಣ, ನಾವು ಕರ್ಣ ಅಲ್ಲದೆ ಹೋದ್ರೂ ಕೂಡ ನಮ್ಮ ಕರ್ಣ ಮಾತ್ರ ಅಂತದ್ದೇ. ಅದೇ ಕರೀತಾರೆ ಶಾಸ್ತ್ರದಲ್ಲಿ, ಸಾಧನೆಯ ಮೊದಲ ಮೆಟ್ಟಿಲು ಅಂದ್ರೆ ಶ್ರವಣ ಅಂತ ಕರೀತಾರೆ. ಕಿವಿ ಸರಿಯಾಗಿತ್ತು ಅಂದ್ರೆ ಮನುಷ್ಯ ಬದುಕ್ತಾನೆ. ಕಿವಿ ಸರಿಯಾಗಿತ್ತು ಅಂದ್ರೆ ಅಲಂಕಾರ ಮಾಡಿಕೊಂಡು ಸರಿಯಾಗಲ್ಲ, ಒಳ್ಳೆ ವಿಚಾರ ಕೇಳೋದಕ್ಕೆ ಅದು ಯಾವಾಗಲೂ ಹಾತೊರಿತಾ ಇರಬೇಕು. ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಪಾದಸೇವನಂ ರಚ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ. ನವವಿಧ ಭಕ್ತಿಗಳಲ್ಲಿ ಶ್ರವಣ ಭಕ್ತಿಗೆ ಮೊದಲ ಸ್ಥಾನ, ಅದು ಮೊದಲ ವ್ಯಕ್ತಿರು ಅಂತ ಕರೆದಿದ್ದಾರೆ. ಶ್ರವಣ ಮನಕಾನಂದ ನೀವುದು, ಭವಗಳಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳ ಇಹತರಂಗಳ ಲಿತ್ತು ಸಲಹುವುದು, ಭುವನ ಪಾವನ ದಲಿತ ಲಕ್ಷ್ಮೀ ಹವನ ಮಂಗಲ ಕಥೆಯ ಪರಮೋತ್ಸವದಿ ಕಿವಿಗೊತ್ತಾರಿಪುದು ಭೂಸುರರು. ದಿನ ದಿನದಿ. ಆದ್ರಿಂದ ಈ ಕರ್ಣನ ಕಥೆ ಬಹಳ ರೋಚಕವಾದ ಕಥೆ ಇದು. ಒಂದು ಎಷ್ಟೋ ದಿನ ಇರ್ತದೆ, ದೊಡ್ಡ ಹೇಳ್ತಿದ್ರು ಕೂಡ ಅದಕ್ಕೆ ಬೀಗ ಹೋಗೋದೇ ಇಲ್ಲ, ಇಯರ್ಫೋನ್ ಇಟ್ಕೊಂಡ್ಬಿಡ್ತಾರೆ ಒಳಗಡೆ, ಇನ್ನೂ ಹೋಗೋದು ಪಾಪ ಅವನಿಗೆ ಕೇಳಿಸಿರುತ್ತಾನೆ, ಯಾರು ಸಿನಿಮಾ ಕೇಳ್ತಾ ಎಂಜಾಯ್ ಮಾಡ್ತಾ ಕೂತ್ಬಿಟ್ಟಿರ್ತಾನೆ. ಅಂತ ಕಾಗದ ಮನುಷ್ಯ ಇರ್ತೇನೆ ತಿಳಿಬೇಕು ಅವನಿಗೆ. ಯಾವುದೋ ಊರಿಗೆ ಹೋದ ಕಾಲಕ್ಕೆ ರಾತ್ರಿ 12 ಗಂಟೆ, ಅವರಿಬ್ರು ಒಬ್ಬರು ಮಗನ ಬಗ್ಗೆ ಅವರಿಗೆ ಸಮಾಧಾನ ಇಲ್ಲ ಪಾಪ, ರಾತ್ರಿ ಸೀರಿಯಸ್ ಎದ್ದು ಕೂತಿದ್ದಾನೆ, ಅವನು ನೋಡ್ತಾ ಇದ್ದಾನೆ. ನೋಡ ಏನೋ ಭಾರಿ ಸೀರಿಯಸ್ ಅವರು ಓದ್ತಿದ್ದ ಕಾಣತ್ ಪಾಪ, ಏನೋ ಹುಡುಗ ಭಾರಿ ಒಳ್ಳೆಯವರು ಪಾಪ, ತಂದೆ ತಾಯಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಅದಾಗಿದ್ದಾನೆ. ಏನ್ ಮಾಡ್ತಾರೆ ಬಗ್ಗೆ ನೋಡಿದ್ರೆ ಆ ಮೊಬೈಲ್ ನೋಡಿ ಟಿವಿ ನೋಡ್ತಾ ಹೋಗಿದ್ದಾರೆ ಪಿಂಡ ಅಷ್ಟೊಳಗೆ ನೋಡಿದ್ರೆ ಭಾರಿ ಏನೋ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಅಂದ್ರೆ ಎಂಥ ಕಾಲ ಬಂದು ಯೋಚನೆ ಮಾಡಬೇಕು, ಇನ್ ಎಷ್ಟು ವಾಸ ಮಾಡಕ್ ಸಾಧ್ಯ ಮನುಷ್ಯ ಆ ರೀತಿ ಇದ್ದ ಕಾಲಕ್ಕೆ ಎಲ್ಲಿ ಅವಾರ್ಡ್ ಮಾಡಿರ್ತಾರಂತ ಯೋಚನೆ ಮಾಡಿ. ಈ ಕಾಲ ಹೀಗಿರೋದ್ರಿಂದ ನೋಡೋರು ಏನೋ ಒಂದು ಚಿತ್ರ, ಕರ್ಣನಿಗೆ ಆ ರೀತಿ ಕೆಟ್ಟ ಹೋಗಿತ್ತು ಮನಸ್ಸು ಪಾಪ. ದುರ್ಯೋಧನ ಸಹವಾಸದಿಂದ ಕೃಷ್ಣನ ಮಾತನ್ನು ಕೆಲ ಸ್ಥಿತಿಯಲ್ಲಿರಲಿಲ್ಲ. ಕೃಷ್ಣನ ಮಾತು ಭಗವದ್ಗೀತೆ ಕೆಟ್ಟವರ ಸಹವಾಸ ನಮ್ಮನ್ನು ಪೊಲೇಟ್ ಮಾಡಿ ಒಳ ಹೋಗದಂತೆ ಮಾಡುತ್ತೆ. ಇವತ್ತು ಎಷ್ಟು ಭಗವದ್ಗೀತೆಯ ಬಗ್ಗೆ ಜನ ಕೇಳಿಲ್ಲ, ಲೌಕಿಕರು ಹೋಗ್ತಾರೆ. ಭಗವದ್ಗೀತೆ ಎಲ್ಲಾದ್ರೂ ಇಹ ಪರಕ್ಕೆ ಎಷ್ಟು ಬೇಕೋ ಇಹಕ್ಕೂ ಅಷ್ಟೇ ಭಗವದ್ಗೀತೆ ಬೇಕು ಅಂತ ಹೇಳ್ತಾರೆ. ಭಗವದ್ಗೀತೆ ಕೇಳಿದ ವ್ಯಕ್ತಿ ತನ್ನ ಜೀವನದಲ್ಲಿ ಎಲ್ಲ ಹಂತದಲ್ಲೂ ಪ್ರಗತಿಯನ್ನು ಸಾಧಿಸ್ತಾರೆ. ಸತ್ತ ಮೇಲೆ ಮೋಕ್ಷಕ್ಕೆ ಹೋಗೋದೆಲ್ಲ ಆಮೇಲೆ, ಜೀವನದಲ್ಲೇ ನಂಬರ್ ಒನ್ ಬದುಕಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳಿದ್ರು ಕೂಡ ಜಗತ್ತು ಆ ಕಡೆ ಗಮನ ಕೊಟ್ಟಿಲ್ಲ ಅಂತ ಅರ್ಥ ಏನು ಅಂದ್ರೆ, ಆ ಅರ್ಥ ಮಾಡಿಕೊಳ್ಳೋ ಮೈಂಡೇ ಅವರಿಗಿಲ್ಲ. ಈಗ ಮನಸ್ಸು ಕೆಟ್ಟ ಹಾಳಾಗೋಗಿದೆ ಅಂತ ಹೇಳೋದು ದುಷ್ಟ ಅಂತ ಇಷ್ಟು ಹೇಳಿದ ಕರ್ಣ ಅಲ್ಲಿಂದ ಪದಸ್ಫೊರಟಿನಂತೆ ಕೃಷ್ಣ ಕಳಿಸಿಬಿಡ್ತಾರೆ. ಕೃಷ್ಣ ಕರ್ಣನಿಗೆ ಹೇಳಿದ ಉಪದೇಶ ಈ ರೀತಿಯಾಯಿತು. ಕೃಷ್ಣ ಅದಕ್ಕೆ ತೋರಿಸ್ತಾರೆ, ನನ್ನ ಮಾತು ಕೇಳಬೇಕಾದ್ರೆ ಅರ್ಹತೆ ಇದ್ರೆ ಮಾತ್ರ ಸಾಧ್ಯ. ಕರ್ಣನಿಗೆ ಹೇಳಿದ್ರೆ ಕೇಳಲಿಲ್ಲ, ಅದು ಅರ್ಜುನ ಹೇಳಿದ್ರೆ ಹಾಗೆ ಕೇಳ್ತಾನೆ ನೋಡಿ ಅಂತ ಹೇಳುತ್ತಾರೆ. ಅದು ಅರ್ಜುನ ತಕ್ಷಣ ಮಾತು ಕೇಳುತ್ತಾನೆ, ಯಾಕೆ ಆತ ಭೀಮನ ತಮ್ಮನಾಗಿ ಸ್ವಚ್ಛವಾಗಿ ಉಳ್ಕೊಂಡಿದ್ದ ಪಾಪ. ಕರ್ಣ ದುರ್ಯೋಧನ ಭೀಮನಿಗೆ ಅಪೋಸಿಟ್ ದುರ್ಯೋಧನ, ಅವನ ಫ್ರೆಂಡ್ಶಿಪ್ ಬೆಳೆಸಿ ಬರೆಸಿ ಕೇಳಿಸ್ಕೊಂಡ್ಬಿಟ್ಟಿದ್ದ. ಕರ್ಣ ವಾಪಸ್ ಹೊರಟ ನಂತರ ವಾಪಸ್ ಹೊರಟ ಅವನು ಜೀವನದಲ್ಲೇ ಫೈನೆಸ್ಟ್ ಅಪೋರ್ಚುನಿಟಿ ಕಳ್ಕೊಂಡ್ಬಿಟ್ಟ. ತಾನಾಗಿ ಬಂದಿದ್ದನ್ನ ಕೃಷ್ಣ ನೇರವಾಗಿ ಕರೀಬೇಕಾದ್ರೆ ರಾಮದೇವರು ಕರೆದ್ರಲ್ಲ, ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವ, ಯಾರಿಗೆ ಮೋಕ್ಷ ಬೇಕು ಅವರು ಬನ್ನಿ ಅಂತ ಕರೆದ ಹಾಗೆ ಕರ್ಣ ಅಂತ ಕರೆದರೆ ಕರ್ಣ ಬರಲಿಲ್ಲ. ಆ ಕ್ಷಣಕ್ಕೆ ಕೃಷ್ಣ ಮುಂದೆ ಹೋಗ್ತಾ ಇದ್ದಾನೆ. ಕರ್ಣ ವಾಪಸ್ ಬಂದ, ಮುಂದೆ ಅವನ ಗತಿ ಗೊತ್ತಿದೆ. ಕೃಷ್ಣನ ಮಾತು ಕೇಳದೆ ಹೋದರೆ ಏನಾಗ್ತಾರೆ ಅಂತ ಹೇಳೋದಕ್ಕೆ, ಕರ್ಣ ಸತ್ತಿದ್ದೇ ಕಾರಣ, ಕರ್ಣ ಹಾಳಾಗಿದ್ದೇ ಕಾರಣ. ಭಗವಂತ ಆ ಕಡೆಗೆ ಹೋಗ್ತಾನೆ. ಈ ಕಡೆಗೆ ಕುಂತಿಯನ್ನ ಕೃಷ್ಣ ಹೇಳಿರ್ತಾನೆ, ಕುಂತಿ ತಾನು ಬರ್ತಾ ಇದ್ದಾಳೆ ಕರ್ಣನ ಹತ್ರ, ಕರ್ಣನ ಮಾತಾಡಿಸ್ಬೇಕು, ಆಕೆ ಜೀವ ತಡಿತಾ ಇಲ್ಲ ಪಾಪ. ಏನಂತ ನೋಡ್ಬೇಕೀಗೆ, ಇಬ್ಬರಲ್ಲಿ ಯಾರಿಗಾದ್ರೂ ತನ್ನ ಮಕ್ಕಳೇ, ಈ ಕಡೆ ಕರ್ಣ ಆ ಕಡೆ ಅರ್ಜುನ ಭೀಮಾದಿಗಳು, ಇವರು ಇದ್ದರೆ ಹೇಳಬೇಕಾದ್ರೆ ಕುಂತಿಯ ಜೀವ ನಿಲ್ಲೋದಿಲ್ಲ ಪಾಪ. ಕರ್ಣನಿಗೆ ವಿಷಯ ಹೇಳಬೇಕು, ತಾನೂ ಕರ್ಣನನ್ನು ಈ ಕಡೆ ದಾಂತ ಕರಿಬೇಕು ಅಂತಕ್ಕಂತ ವಾತ್ಸಲ್ಯದಿಂದ ಕುಂತಿ ಹೊರಟಲಂತೆ. ಕರ್ಣ ಸಂಧ್ಯಾ ವಂದನೆ ಮಾಡ್ತಾ ಗಂಗಾ ತೀರದಲ್ಲಿ ಕೂತಿದ್ದ. ಗಂಗಾ ಹಸ್ತಿನಾಥರ ಇವತ್ತಿಗೂ ಇದೆ, ಅದರ ತೀರ ಗಂಗಾ ನದಿನ ಹತ್ತಿರದಲ್ಲಿ ಹರಿತಾ ಇದೆ. ಅಲ್ಲಿ ಸಂಧ್ಯಾ ವಂದನೆ ಮಾಡ್ತಾ ಕರ್ಣ ಕೂತಿದ್ದಾನಂತೆ. ಪ್ರತಿನಿತ್ಯ ಕರ್ಣ ಸಂಧ್ಯಾ ವಂದನೆ ಮಾಡ್ತಾ ಇದ್ದ. ಅದಕ್ಕೆ ಸೂತ ಜಾತಿಯವರು ಸಂಧ್ಯಾ ವಂದನೆ ಉಂಟು, ಅದು ಭಾರಿ ವಿಶೇಷ. ಕರ್ಣ ಎಷ್ಟು ಸಂಧ್ಯಾ ವಂದನೆ ಮಾಡ್ತಿದ್ದ ಅಂತ ಕೇಳಿದರೆ, ಸೂರ್ಯ ಉದಯಕ್ಕಿಂತ ಮುಂಚೆ ಸಂಧ್ಯಾ ಶುರು ಮಾಡ್ತಿದ್ದಂತೆ ಗಾಯತ್ರಿ ಜಪನ. ಸೂರ್ಯ ಬೆನ್ನ ಮೇಲೆ ಬಿಸಿಲು ಬೀಳುವವರೆಗೂ ಗಾಯತ್ರಿ ಜಪ ಮಾಡ್ತಿದ್ದಂತೆ. ಇವತ್ತು ನಾವು ಬೆನ್ನ ಮೇಲೆ ಬಿಸಿಲು ಬಿದ್ದಾಗಲೇ ಶುರು ಮಾಡೋದು, ಬೆನ್ನ ಮೇಲೆ ಇದಲ್ಲ ಅಂದ್ರೆ ಹೆಂಗೆ ಗಾಯತ್ರಿ ಸಿದ್ಧಿ ಆಗಬೇಕು. ಅದಕ್ಕೆ 1000 ಜಪ ಮಾಡ್ತಿದ್ದ ಕರ್ಣ. ಸೂರ್ಯಾವತಾರ ಆತ ಗಾಯತ್ರಿ ಜಪ ಮಾಡ್ತಾ ಇದ್ದಾನೆ. ಅಂದ ಮೇಲೆ ಗಾಯತ್ರಿ ಸೂರ್ಯ ಮಂತ್ರ ಅಲ್ಲ ಅಂತ ಆಯ್ತಾನೆ. ಸೂರ್ಯನೇ ಜಪ ಮಾಡ್ತಾನೆ, ಸೂರ್ಯ ಮಂತ್ರ ಅಲ್ಲ. ಸೂರ್ಯಾಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದ ನಾರಾಯಣನ ಮಂತ್ರವೇ ಗಾಯತ್ರಿ ಮಂತ್ರ. ಈ ಕರ್ಣನ ಕಥೆ ಗಾಯತ್ರಿ ಮಂತ್ರ ಪ್ರತಿಪಾದ್ಯ ಯಾರು ಎಂಬುದನ್ನ ಸ್ಪಷ್ಟ ಮಾಡತಕ್ಕಂಥ ಭಾಗ. ಧ್ಯೇಯಸ್ಥದ ಚೌತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸರ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ಬಪು ಧೃತ ಶಂಖ ಚಕ್ರ. ಇದು ಗಾಯತ್ರಿ ಮಂತ್ರದ ಧ್ಯಾನ ಶ್ಲೋಕ. ಮಧ್ವಾಚಾರ್ಯ ಹೇಳೋದಕ್ಕಿಂತ ಮುಂಚೆ ಯಾರಿಗೂ ಗೊತ್ತಿರಲಿಲ್ಲ, ಆಮೇಲೆ ಒಬ್ಬೇದೇವರು ಗೊತ್ತಿಲ್ಲ. ಗಾಯತ್ರಿ ಅಂದ್ರೆ ಇವತ್ತೇನೋ ಮೂರು ಮುಖದ ಆರು ಕೈಯ ದೇವತೆ ಅಂತ ಹೇಳ್ಕೊಂಡ್ರೆ ಕೆಲವರು, ಸೂರ್ಯ ಅಂತ ಹೇಳ್ಕೊಂಡ್ರೆ ಕೆಲವರು. ಈ ರೀತಿ ಪ್ರತಿಪಾದ್ಯ ಬಸ್ ಎಲ್ಲಿ ಹೋಗ್ತದೆ ಗೊತ್ತಿಲ್ಲದೆ ಕೂತ್ರೆ ಹಾಗಾಗ್ಬಿಟ್ಟಿದೆ ಅಷ್ಟೇ. ಬಸ್ ಇದ್ದವರತ್ರ ಎಲ್ಲಿಗೆ ಹೋಗ್ತಾ ಇದೆ. ಇವತ್ತು ದೇವತೆ ಯಾರು ಅಂತ ಗೊತ್ತಿಲ್ಲದೆ ಮಂತ್ರ ಹೇಳಿಬಿಟ್ರೆ ಅದೆಂಥ ಮಂತ್ರ? ಗಾಯತ್ರಿ ಪ್ರತಿಪಾದ್ಯ ನಾವು ಸಾಕ್ಷಾತ್ ಶ್ರೀಕೃಷ್ಣ, ಸಾಕ್ಷಾತ್ ನಾರಾಯಣ. ಅದಕ್ಕೊಳ್ಳೆ ದೃಷ್ಟಾಂತ ಇದು. ಒಂದು ಸೂರ್ಯ ಮಂತ್ರವಾಗಿದ್ರೆ ಕರ್ಣನ ಬುದ್ಧಿ ಕಣ ಪ್ರಸಂಗನೇ ಇಲ್ಲ. ಕರ್ಣ ಧಿಯೋಯೋನ ಪ್ರಚೋದಯಾತ್. ಸೂರ್ಯನೇ ಇವತ್ತು ಗಾಯತ್ರಿ ಮಂತ್ರದ ಪ್ರತಿಪಾದ್ಯನಾದರೆ ಕಲ್ಲನ ಬುದ್ಧಿನೇ ಸರಿ ಇಲ್ಲ, ನಮ್ಮ ಬುದ್ಧಿಯನ್ನು ಸರಿ ಮಾಡ್ತಾನೆ. ಮತ್ತೆ ದೇವನ ಪ್ರಚೋದನೆ ಪ್ರಶ್ನೆ ಬರದೇ ಇಲ್ಲ, ಕೃಷ್ಣನೇ ಮಾತಾಡಬೇಕು. ಕೃಷ್ಣನೇ ಗಾಯತ್ರಿ ಮಂತ್ರ ಪ್ರತಿಪಾದ್ಯ, ಗಾಯತ್ರಿ ಮಂತ್ರ ಜಪ ಮಾಡ್ತಾ ಇದ್ದಾನೆ. ಕುಂತಿ ಹೋಲ್ದಂತೆ ವೇದಘೋಷ ಕೇಳಿಸ್ತೇವೆ, ಓರ ಕೇಳಿಸ್ತಾ ಇದೆಯಂತೆ. ಕೇಳ್ತಾಳೆ, ಸಂತೋಷ ಪಡ್ತಾಳೆ. ಅಂತ ಮಗ ಇದ್ರೆ ಯಾರು ಸಂತೋಷವಾಗೋದಿಲ್ಲ. ಪಾಪ ಹತ್ರ ಹೋಗ್ತಾಳೆ, ಭಾರಿ ಬಿಸಿಲು, ಸಂಧ್ಯಾಂದ ಮುಗಿಲಿ ಮಾತಾಡಿಸ್ಬೇಕು ಅಂತ ಕಾಯ್ತಾ ಕೂತಿದ್ದಾಳೆ ಪಾಪ. ಸಿಕ್ಕಾಗುತ್ತೆ ಬಿಸಿಲು. ಕೊನೆಗೆ ಏನ್ ಮಾಡಿಲ್ಲಂತೆ, ಬಿಸಿಲು ತಡ್ಕೊಳ್ಳಕ್ಕಾಗದೇನೆ ಕರ್ಣ ಏನ ಜಪ ಮಾಡ್ತಾ ಇದ್ನಲ್ಲ, ಹೋಗಿ ಆತನ ಉತ್ತರೀಯ ರೂಪ ಹೊಡ್ಕೊಂಡು ನಿಂತ್ಕೊಂಡ್ಲಂತ ಪಾಪ. ಅವನ ಹೊತ್ತು ಸೆಲ್ಲವನ್ನು ತಾನು ಹೊಡ್ಕೊಂಡ್ಲಂತೆ. ಮಗ ತಾನೆ ಹೇಳಿ ಕೇಳಿ ಪಾಪ. ಆಗ ನೋಡುತ್ತಾನೆ ಕುಂತಿ, ಮೊದಲಾಗಿದ್ದರೆ ಕುಂತಿ ತಾಂಡವರ ತಾಯಿ, ಕೃಷ್ಣ ಹೇಳಿದರೆ ತನದೇ ತಾಯಿ ಬಂದಿದ್ದಾಳೆ. ಅದರಿಗೆ ಬಹಳ ಸಂತೋಷವಾಯಿತು ಕರ್ಣನಿಗೆ. ಜನ ತಿಳ್ಕೊಂಡ ಹಾಗೆ ಆತನಿಗೆ ದುಃಖ ಇಕ್ಕ. ಆ ಕ್ಷಣದಲ್ಲಿ ಬಹಳ ಗೌರವದಿಂದ ನೋಡ್ತಾನೆ, ನಮಸ್ಕಾರ ಮಾಡ್ತಾನೆ. ಅಭ್ಯಾಸ ಆಗಿತ್ತು ಪಾಪ. ಸಂಧ್ಯಾ ನೋಡಿ ಕೊನೆ ಏನಂತ ಹೇಳ್ತೇವೆ, ಗೋತ್ರ ನಮಸ್ಕಾರ ಮಾಡೋ ಪದ್ಧತಿ ಇದೆಯಲ್ಲ, ಅಂಬೋ ಅಭಿವಾದಯ ಅಂತ ಹೇಳಬೇಕಲ್ಲ. ದೊಡ್ಡವರು ಬಂದಾಗ ಮಾಡೋ ಪದ್ಧತಿ ನಮಸ್ಕಾರ ಮಾಡೇಬಿಟ್ಟ. ಏನಂತ, ರಾಧೆಯೇ ಅಂಬೋ ಅಭಿವಾದಯೇ, ರಾಧೆಯ ಮಗನಾದ ಕರ್ಣ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೇಳಿದ. ಕುಂತಿ ಅದನ್ನ ಪೀಠಿಕೆ ಮಾಡಿಕೊಂಡು, ನೀನು ರಾಧೆಯನಲ್ಲ ಕೌಂತೆಯ ಅಂತ. ತನ್ನ ಮಗನೇ ಇನ್ನೊಬ್ಬರ ತಾಯಿ ಹೆಸರು ಸಂತ ಬೇಡ ಪಾಪಕ್ಕೆ. ತನ್ನ ಸ್ವಂತಾನ ಹೆತ್ತ ಮಗ ಇನ್ನೊಬ್ಬರ ಮಗ ತಾನು ಅಂತ ಹೇಳ್ಕೊಂಡ್ರೆ ಎಷ್ಟು ಸಂಕಟ ಆಗಬಹುದು. ಕೃಷ್ಣ ಕರ್ಣ ನೀನು ಕೌಂತೆಯ ರಾಧೆಯನಲ್ಲ ಅಂತ ಹೇಳಿದಾಗ, ಅಮ್ಮ ನನಗೆ ಗೊತ್ತಾಗಿದೆ, ಆದರೆ ನಾನೇನು ಮಾಡೋ ಸ್ಥಿತಿಯಲ್ಲಿಲ್ಲ ಅಂತ ಹೇಳಿಬಿಡುತ್ತ. ಇಲ್ಲ ಕರ್ಣ, ನೀನು ಬಾ ಪಾಂಡವರ ಪಕ್ಷಕ್ಕೆ ಬಾ, ಯುದ್ಧ ಮಾಡಲಿಕ್ಕೆ ಹೋಗಬೇಡ. ನಿನ್ನವರು ಧರ್ಮ ಪಕ್ಷದಲ್ಲಿದ್ದಾರೆ, ಅದು ಭಾರಿ ಮುಖ್ಯವಾದವನು. ನಿನ್ನವರು ತನ್ನವರು ಆಮೇಲೆ ಧರ್ಮದ ಪಕ್ಷ ಅವರು ತುಂಬಾ ನಾನು ಪ್ರಶ್ನೆ ಮಾಡಬಹುದು. ಕುಂತಿ ಹೀಗಾಕ್ ಮಾಡಿಲ್ಲ, ಕರ್ಣನ ಹತ್ರ ಹೋಗಿಬಿಟ್ಟು ಪಾಂಡವರು ತಡೆಯಿಲ್ಲ ಅಂತ ಕರಲ್ಲ, ಅದು ಪಾಂಡವರ ಹತ್ರ ಹೋಗಿಬಿಟ್ಟು ಕರ್ಣನ ತಮ್ಮದ್ರು ಅಂತ ಹೇಳಬಾರ್ದಾಗಿತ್ತು. ಒಳ್ಳೆ ಪ್ರಶ್ನೆ ಇರುವುದು. ಕುಂತಿ ಧರ್ಮರಾಜನ ಹೇಳೋದಿಲ್ಲ ಕರ್ಣ ಯಾರು ಅಂತ ಹೇಳಿ, ಅರ್ಜುನ ಹೇಳೋದಿಲ್ಲ ಕರ್ಣ ನೀನ್ಯಾರು ಅಂತ ಹೇಳ್ತಾರೆ. ಯಾತಕ್ಕಿದು ಬಹಳ ಸುಲಭ. ಕರ್ಣ ತಪ್ಪು ಮಾಡ್ತಾ ಇದ್ದಾನೆ, ಅದು ಒಳ್ಳೆ ಪಕ್ಷ ಬರಲಿ ಅಂತ ಈತನು ಹೇಳ್ತಾ ಇದ್ದಾನೆ. ಅವ್ರು ಹೇಳೋ ಕಾರಣ ಇಲ್ಲ, ಸರಿಯಾಗಿರ್ತಕ್ಕಂಥ ಅವ್ರು ಹೇಳೋ ಕಾರಣ ಇಲ್ಲ. ತಪ್ಪಾಗಿರೋ ಊರಿನ ಪಕ್ಷಕ್ಕೆ ಕರಿಬೇಕು ಹೊರತು ಅವ್ರು ಹೇಳಿದ್ರೆ ಬಾಧೆ ಹೋಗ್ತಾರೆ. ಅವ್ರು ಕರುಣೆ ತೋರಿಸಿಬಿಟ್ರೆ ಯುದ್ಧದ ದೊಡ್ಡ ಕೆಲಸ ನಿಂತೋಗ್ಬಿಡುತ್ತೆ. ಕುಂತಿ ಯಾಕೆ ಯೋಚನೆ ಮಾಡ್ತಾ ಹೋದ ತಾಯಿಯ ಕಡಲು ಎತ್ತಿಕೊಂಡ್ಬಿಟ್ಟಿರ್ತಾರೆ. ಕುಂತಿ ಬಾಡಿ ಕಿಲಾಡಿ ತರ ಮಾಡಿಬಿಟ್ಲು, ಪಾಂಡವರು ಹೇಳಿಲ್ಲ ಕರ್ಣನಿಗೆ ಹೇಳಿಬಿಟ್ಟು ಏನೋ ಟ್ರಾಪರ್ ಟ್ರೈ ಮಾಡ್ತಾಳೆ ಅಂತೇಳಿ. ಕುಂತಿ ಹಾಗೆಲ್ಲ ನೋಡಿದ್ರೆ ಮಹಾಭಾರತ ಅರ್ಥವಾಗಿಲ್ಲ ಅಂತ ಅರ್ಥ ಅವರು. ಕುಂತಿ ಮಹಾ ಮಹಿಳೆ, ಮಹಾಮಾತೆ, ಅಂತ ತಾಯಿ ಅಂತ ಸ್ತ್ರೀ ಸಿಗೋದು ಭಾರಿ ಕಷ್ಟ. ಎಷ್ಟು ನ್ಯಾಯನಿಷ್ಠರ ನಡ್ಕೊಳ್ತಾಳೆ. ತಪ್ಪು ಮಾಡತಕ್ಕಂತ ಮಗನನ್ನ ಸರಿದಾರಿ ತರಬೇಕು ಅಂತ ಒಂದು ಯೋಚನೆ ಇತ್ತೆ ಹೊರತು ಅವರಿಗೆ ಕರ್ಣಲ್ಲಿ ಆಘಾತ ಮಾಡೋ ವಿಚಾರ ಆಕೆಗಿಲ್ಲ. ಪಾಪ ಕರ್ಣ ಇಂಥ ಅವಕಾಶ ಉಪಯೋಗಿಸ್ಕೋ ಬಾ. ಈಗ ಪಾಂಡವ ಎಂಥ ಧರ್ಮಾತ್ಮ, ಎತ್ತ ಯುಧಿಷ್ಠರ ಅಂತವನು, ಭೀಮಾಂಜದ ಅಂತವನು ಅಂತ ಹೇಳಿದಾಗ ಕರ್ಣ ಹೇಳುತ್ತಾರೆ. ಸ್ವಲ್ಪ ಮನಸ್ಸಿಗೆ ಕರ್ಣನಿಗೆ ಆ ಸಮಯಕ್ಕೆ ನೋವಾಗುತ್ತೆ. ಅವನು ಸ್ವಲ್ಪ ಕುತ್ತಿದ್ದು ಬೈತಾನ, ಅಮ್ಮ ಎಂಥ ಕೆಲಸ ಮಾಡುತ್ತೆ, ನಾನು ನಿನ್ನ ಮಗನಾಗಿ ಹುಟ್ಟಿ ಹಾಗೆ ಬೆಳೆದಿದ್ದಿದ್ರೆ ನಾನು ಇವತ್ತು ಕ್ಷತ್ರಿಯನಾಗಿ ಎಷ್ಟು ವರ್ಚಸ್ವಿ ಆಗ್ತಾ ಇದ್ದೆ, ಅಂತ ಅವಕಾಶ ಇಲ್ಲದಂತೆ ಮಾಡಿಬಿಟ್ಟಿಯಲ್ಲ ನೀನು ಅಂತ ಹೇಳಿಬಿಟ್ಟು ಕುಂತಿಯನ್ನು ಬೈತಾನೆ. ಆದ್ರೆ ಕುಂತಿಯ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದಲ್ಲ, ಯೋಚನೆ ಮಾಡಬೇಕನ್ನ. ಕುಂತಿ ಆ ಸ್ಥಿತಿಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇತ್ತು? ಹಿಂದೆ ನೋಡಿದ್ದೇವೆ ಮಾತನ್ನ, ಕರ್ಣನನ್ನು ಕುಂತಿ ಹೆತ್ತಾಗಿ ಏನ್ ಮಾಡಬಹುದಾಗಿತ್ತು? ಪಾಪ ವಿವಾಹವೇ ಆಗಿಲ್ಲ ಆಕೆಯನ್ನು, ಯಾವುದೇ ರೀತಿಯಲ್ಲಿ ಮಗನ ಕೆಟ್ಟ ರೀತಿಯಲ್ಲಿ ಮಗನನ್ನು ಪಡೆದಿಲ್ಲ. ಪಾಪ ಆಕೆ ಸರಿಯಾಗಿ ಶಾಸ್ತ್ರೋಕ್ತ ಕ್ರಮವೇ ಪರೀಕ್ಷೆ ಮಾಡಲಿಕ್ಕೆ ಅಂತ ಹೊರಟು ಪಾಪ. ಆಗ ಸೂರ್ಯ ತಾನು ಅವತಾರ ಮಾಡಿ ಬಂದಿದ್ದಾನೆ, ಆಕೆ ಕನ್ಯಾತ್ವಕ್ಕೂ ದೋಷ ಇಲ್ಲ, ಏನು ದೋಷವಿಲ್ಲೇ ಇಲ್ಲ. ಆದರೆ ಜನ ಹಾಗೆ ನಂಬ್ತಾರೆ, ಅದನ್ನ ಜನ ಹಾಗೆ ಒಪ್ತಾರೆ, ಜನ ಒಪ್ಪದೇ ಇದ್ದದನ್ನು ಹೇಗೆ ನಂಬಿಸೋದು ಅಂತ ಯೋಚನೆ ಮಾಡಿಬಿಟ್ಟು ಸ್ವಂತ ಮಗನನ್ನೇ ತ್ಯಾಗ ಮಾಡಿಲ್ಲಲ್ಲ, ಅದು ವಂಶದ ಹಿತಕ್ಕೋಸ್ಕರ, ಮನೆತನದ ರಾಜಮನೆತನದ ಕಲ್ಯಾಣಕ್ಕೋಸ್ಕರ ಮಾಡಿ ದೊಡ್ಡ ತ್ಯಾಗನ ಹೊರತು ಅದು ಮೋಸ ಅಲ್ಲ. ಆದ್ರೆ ಕರ್ಣ ಅರ್ಥವಾಗುವ ಸ್ಥಿತಿಯಲ್ಲೇ ಇಲ್ಲ. ಕೃಷ್ಣನ ಮಾತೇ ಅರ್ಥವಾಗದಿದ್ದ ಕರ್ಣನಿಗೆ ಕುಂತಿ ಮಾತು ಏನು ಅರ್ಥ ಆಗುತ್ತೆ? ಮತ್ತೆ ಏನು ಅರ್ಥವಾಗೋದಿಲ್ಲ. ಅಮ್ಮ ನೀನು ಅದರೊಳಗೆ ಕೇಳಕ್ ಹೋಗ್ಬೇಡ, ನಾನು ಬರೋದಿಲ್ಲ ಆ ಕಡೆಗೆ ಅಂತ ಹೇಳಿಬಿಡುತ್ತೆ. ನಾನು ಬರೋದಿಲ್ಲ, ಇಷ್ಟು ನಡೀತು. ನಮ್ಮ ಜನ ಕಥೆ ಕಟ್ಟಿಬಿಟ್ಟಿದ್ದಾರೆ. ಆ ಕುಂತಿ ಏನ್ ಮಾಡಿದ್ರಂತೆ, ಎರಡು ವಾರ ಕೇಳ್ಕೊಂಡ್ಬಿಟ್ಲಂತೆ. ಒಂದು ವಾರ ಕರ್ಣ ನೀನು ಅರ್ಜುನನ್ನ ಹೊರತು ಬೇರೆ ಯಾರನ್ನು ಕೊಲ್ಲಬಾರದು, ಅದರಿಂದ ಏನಾಗುತ್ತೆ, ಅರ್ಜುನ ಸತ್ರೆ ಕರ್ಣ ಉಳಿತಾನೆ, ಅಲ್ಲದವರು ಅದಕ್ಕೆ ಅರ್ಜುನ ಉಳಿತಾರೆ ಕರ್ಣ ಹೋಗಿರುತ್ತಾರೆ, ಅಂತೂ ಐದು ಜನ ಉಳಿದೇ ಉಳಿತಾರೆ ಕುಂತಿಗೆ. ಈ ರೀತಿ ಕುಂತಿ ಪ್ಲಾನ್ ಮಾಡಿದ್ಲು. ಒಂದು ಇನ್ನೊಂದೇನು, ನೀನು ತೊಟ್ಟ ಬಾಣ ಮತ್ತೊಮ್ಮೆ ತೊಡಬಾರದು ಅಂತ ಕೇಳಿದ್ರು, ಕರ್ಣ ಒಪ್ಪಿಕೊಂಡ್ಬಿಟ್ಟ ಅಂತೇಳಿ. ಬರೀ ಕಲ್ಪನೆಗಳು, ನಿಜವಾದ ಮಹಾಭಾರತ ಅಲ್ಲ. ಕುಂತಿ ಏನನ್ನೂ ಕೇಳೋದಿಲ್ಲ, ಆ ಕಡೆ ಬಾ ಅಂತ ಅಷ್ಟೇ ಕೇಳ್ತಾಳೆ ಹೊರತು ಇನ್ನೇನು ಕೇಳೋದಿಲ್ಲ. ಆಕೆ ಯಾರಿಂದ ಹೊರ ಕೇಳೋಳಲ್ಲ, ಕೃಷ್ಣನ ಹತ್ರ ಕೃಷ್ಣ ಬಂದ, ಕೃಷ್ಣ ಈ ರೀತಿ ಗೆಲ್ಲಿಸಿಬಿಡು ಅಂತ ಒಂದು ಮಾತು ಅನ್ನಲಿಲ್ಲ. ಯುದ್ಧ ಆಗಬೇಕು, ನೀನ್ ಅನುಗ್ರಹ ಇರಬೇಕು ಅಂತ ಕೇಳ್ತಾಳೆ ಹೊರತು ರಿಸಲ್ಟ್ ಹೇಳುತ್ತೆ ಕೇಳೋದಿಲ್ಲ. ಜಾತಿಗಳ ಋಣಾಂತ ರಿಸಲ್ಟ್ ಏನಾಗುತ್ತೆ ಅಂತ ಕೇಳಿಬಿಟ್ಟು, ಅದು ಬರೀ ಜ್ಯೋತಿಷಿಯೇ ಗೊತ್ತು, ತಂದೆ ಜೊತೆ ಅವನು ಗೊತ್ತಿಲ್ಲ. ಪಾಪ ಇವನು ಜೊತೆ ಹೇಳ್ತಾನೆ ಮತ್ತೆ ಕೃಷ್ಣನ ಕೇಳಿ ಎಲ್ಲ ಕಷ್ಟ ಹೋಗಿದೆ, ಕೃತಿ ಕೇಳೋದಿಲ್ಲ. ಯಾಕೆ ತನ್ನಷ್ಟೇ ಇರಬಹುದು, ತನ್ನ ಎಷ್ಟೇ ಇರಬೇಕು, ಟೀಚರ್ ಇರಬಹುದು, ಅವನೇ ಪೇಪರ್ ಸೆಟ್ ಮಾಡಿರಬಹುದು. ಬುದ್ಧಿವಂತ ಹೇಳಿದ ಸಾರ್ ಯಾವ ಕ್ವಶನ್ ಕೊಟ್ಟಿದ್ದೀರಿ ಅಂತ ಕೇಳೋದಿಲ್ಲ. ಯಾಕೆ ನಾನು ತರಬೇಕಾದ ನನ್ನ ಕರ್ತವ್ಯ ಕೊಡ್ದವ್ರು ನಿನ್ನ ಕರ್ತವ್ಯ ಅಷ್ಟೇ ಹೊರತು ಅದು ಕೇಳಿಬಿಟ್ರೆ ಅದು ದುರುಪಯೋಗ ಮಾಡ್ಕೊಂಡಾಗ. ಕೃಷ್ಣನ ವ್ಯಕ್ತಿತ್ವವನ್ನ ಕುಂತಿ ದುರ್ಲಾಭಕ್ಕೆ ಬಳಸಲಿಲ್ಲ. ಕೇಳಿದ್ರೆ ಬೋಧಕ್ಕೆ ಹೇಳೋದಿಲ್ಲ ಕುಂತಿ, ಕೃಷ್ಣ ತಾನೇ ಹೇಳೋದಿಲ್ಲ, ಕುಂತಿ ತಾನೇ ಕೇಳೋದಿಲ್ಲ. ಅಂತ ಕುಂತಿ ಕರ್ಣನ ಹತ್ರ ಏನ್ ಕೇಳಬೇಕಾಗಿದೆ ಮತ್ತೆ? ಏನು ಕೇಳೋದಿಲ್ಲ, ಕರ್ಣ ತಾನೇ ವರ ಕೊಡ್ತಾನೆ ಕುಂತಿಗೆ. ಅಮ್ಮ ತಾಯಿಯಾಗಿ ನೀನು ಬಂದು ನನ್ನನ್ನ ತಕ್ಷಕ ಬಾ ಅಂತ ಕರೆದೆ, ನಾನು ಬರ್ತಾ ಇಲ್ಲ, ಆದ್ರೆ ನನ್ನ ಮನಸ್ಸು ನಿನ್ನ ಹಾಗೆ ಕೆಲಸಕ್ಕೆ ಒಪ್ಪತಾ ಇಲ್ಲ, ಅದು ನಾನಾಗಿ ಹೋದ ಮಾತು ಕೊಡ್ತೇನೆ, ಅರ್ಜುನನ ಹೊರತು ಬೇರೆ ಯಾರನ್ನೂ ನಾನು ಕೊಲ್ಲೋದಿಲ್ಲ. ಕರ್ಣ ತಾನು ಕೊಟ್ಟ ಮಾತು ಹೊರತು ಕುಂತಿ ಕೇಳಿ ತಗೊಂಡ ಮಾತು ಅಲ್ಲ. ಕುಂತಿ ವ್ಯಕ್ತಿತ್ವ ಎಷ್ಟು ಕಡಿಮೆ ಆಗ್ತಿತ್ತು ಆ ಮಾತು ಬಂದಿತ್ತು. ನನ್ನ ಪ್ರಸಂಗ ಅದೇ, ಆದ್ರೆ ಕೇಳಿ ಹಾಕ್ಸೋದಾಗೋದಕ್ಕೂ ಅದೇ ಕೊಟ್ಟು ಎಷ್ಟು ವ್ಯತ್ಯಾಸ ಇದೆ ಈ ಮಧ್ಯೆ. ಕೇಳಿದ್ರೆ ಯಾಚನೆ ಆಯಿತು, ಹಾಗೆ ತಗೊಂಡ್ರೆ ಅದು ಅದು ವಿಶೇಷವಾಗಿ ಬಂದ ಎದುರುಚ್ಛಾಲಾದ ಸಂತೃಪ್ತಿ ಆಯಿತು. ಕುಂತಿ ಕೃಷ್ಣನಿಗೆ ಅತ್ಯಂತ ಏನು ಸೋದರತ್ತೆ ಅನಿಸಿಕೊಂಡಿದ್ದಾರೆ ಅದಕ್ಕೆ ತಕ್ಕಂತೆ ಬದುಕಿದ್ರು ಅಂತ ಕೊಂಡಾಡ್ತಾಳೆ ಹೊರತು, ಮಾತಲೇಶು ಕದಾಚನ ಅಂತಕ್ಕಂತಹ ಕೃಷ್ಣನ ಅತ್ತೆ ಅನಿಸಿಕೊಂಡು ಅವರಿಗೆ ಇಂತಿಂತ ಕೆಟ್ಟ ಭಾವನೆ ಬರೋ ಸಾಧ್ಯತೆಯೂ ಇಲ್ಲ. ಇನ್ನು ಇನ್ನೊಂದು ಜನ ಇದ್ರೆ ಕೆಟ್ಟ ಭಾವನೆ ಕೊಡಬೇಡ ಅಂತೇಳಿ ಅದನ್ನು ಕುಂತಿ ಕೇಳೇ ಇಲ್ಲ. ಸುಮ್ಮನೆ ತಂಪ ಕೇಳಿಸ್ತಾ ಕುಮಾರವ್ಯಾಸ ಕೇಳಿಸಿದ್ರೆ ಹೊರತು ಕುಂತಿ ಕೇಳಿದ್ದಲ್ಲ, ಅವರು ಜವಾಬ್ದಾರ ಆಗಿಬಿಟ್ಟು ಕುಂತಿ ಜವಾಬ್ದಾರಲ್ಲ. ಕುಂತಿ ಬಾಯಿ ಬಂದ ಮಾತಲ್ಲ ಅದು, ಬಂದು ಹಾಗೆಲ್ಲ ಕುಂತಿ ಕೇಳತಕ್ಕಂಥವಳು ಅಲ್ಲವೇ ಇಲ್ಲ. ಇನ್ನೆಲ್ಲ ಜನ ತಪ್ಪು ತಿಳುವಳಿಕೆ ಏನೇನೋ ಮಾಡಿಬಿಟ್ಟಿದೆ, ಅದೇ ನಾಟಕ ಸಿನಿಮಾ ಎಲ್ಲ ಮಾಡಾಕ್ಬಿಟ್ಟಿದ್ದ. ನಮ್ಮ ಸಂಸ್ಕೃತನೂ ಬರೋದಿಲ್ಲ, ತಿಳ್ಕೋಬೇಕು ಎಂಬ ಯೋಚನೆ ಕೂಡ ಇಲ್ಲ, ಕಂದ್ಕಂಡದ ನೋಡೋದನ್ನು ಬಿಡೋದಿಲ್ಲ. ಹೀಗಾಗಿ ತಪ್ಪು ಕಲ್ಪನೆಗಳ ಸುರಿಮಳೆ, ನಿಜವಾದ ಮಹಾಭಾರತ, ನಿಜವಾದ ರಾಮಾಯಣ ನಮ್ಮ ಜನಕ್ಕೆ ತಲುಪೇ ಇಲ್ಲ, ಎಲ್ಲ ಕೆಟ್ಟ ಕಲ್ಪನೆ ತಲುಪಿರೋದು. ಕಾರಣ ತಾನಾಗಿ ಅಷ್ಟು ಮಾತು ಕೊಟ್ಟು ಹೊರಟುಬಿಟ್ಟಂತೆ. ಕುಂತಿ ಬೇಸರದಿಂದನೇ ಹೊರಡುತ್ತಾಳೆ ಪಾಪ, ಆದರೆ ನಿರ್ವಾಹ ಇಲ್ಲ. ಆಕೆ ಧೈರ್ಯ ತಲ್ಕೊಳ್ಳೋ ಧೈರ್ಯ ಇದೆ, ಬಹಳ ಮುಖ್ಯ. ಅದು ಅಂಗಲಾಚೋದಿಲ್ಲ, ಗೋಗರಿಯೋದಿಲ್ಲ ಅನ್ನು ಗಮನಿಸ್ಬೇಕು ನಾವು. ಒಬ್ಬ ತಾಯಿ ಉಪದೇಶ ಮಾಡೇ ಮಾಡ್ತಾಳೆ ಹೊರತು ಅಯ್ಯೋ ಅಪ್ಪ ಅಣ್ಣ ಅಂತಾಗೆಲ್ಲ ಮಾಡಕ್ಕೆ ಹೋಗೋದಿಲ್ಲ. ಅದಲ್ಲದ ಎಮೋಷನ್ ಹ್ಯಾಕ್ ಕಂಟ್ರೋಲ್ ಮಾಡ್ತಾಳೆ ಕುಂತಿ ಎಂಬುದು ಬಹಳ ಮುಖ್ಯ. ಈ ಕಡೆ ಕರ್ಣ ಹೊರಟೋಗ್ತಾನೆ, ಇನ್ನೊಂದು ಅವಕಾಶನೂ ಕಳ್ಕೊಂಡ್ಬಿಟ್ಟ. ಸ್ವಂತ ಜಗತ್ತಿನ ತಂದೆಯಾದ ಕೃಷ್ಣ ಕರೆದರೂ ಹೋಗಲಿಲ್ಲ, ತನ್ನ ಹೆತ್ತ ತಾಯಿಯಾದ ಕುಂತಿ ಕರೆದರೂ ಹೋಗಲಿಲ್ಲ. ಎಲ್ಲ ಅವಕಾಶಗಳು ಕಳ್ಕೊಂಡ ಮೇಲೆ ಇನ್ನೇನು ಕರ್ಣನ ಗತಿ ಆಗಬಹುದು? ಆದ್ದರಿಂದ ಇವತ್ತು ದೇವರನ್ನ, ಮಾತೃದೇವೋಭವ ಪಿತೃದೇವೋಭವ ಅನ್ನ ತತ್ವವನ್ನ ಮರೆತವರ ಗತಿ ಎಂದೂ ಸುಖಾಂತವಾಗಿ ಸಾಧ್ಯವಿಲ್ಲ ಅಂತಾಯ್ತು. ಕೃಷ್ಣ ಕಡೆಗೆ ಹೊರಟಂತೆ. ಅಲ್ಲಿ ಪಾಂಡವರೆಲ್ಲ ಕೃಷ್ಣ ಹೇಳಿ ಮಾತೆ ಕೊಟ್ಟು ಹೋಗಿದ್ದ ಯುದ್ಧ ನಿಶ್ಚಯ ಮಾಡ್ಕೊಂಡೇ ಬರ್ತೀನಿ ಅಂತ ಹೊರಟಿದ್ನಲ್ಲ, ಎಚ್ಚರ ಪ್ರಸಂಗನೇ ಇರಲಿಲ್ಲ. ಧರ್ಮಾಗ್ರಿ ಮಾತ್ರ ಮನಸ್ಸು ಬೇಸರವಾಗುತ್ತೆ, ಪಾಪ ಅಂತೂ ಯುದ್ಧ ಮಾಡಲೇಬೇಕಲ್ಲ, ಪ್ರಯೋಜನ ಸಾಯ್ತಾರ ಅದು ಕರುಣೆ ಆತನೆ. ಯಮದೇವರ ಅವತಾರ ಆತ ಪುಣ್ಯಾತ್ಮ, ಧರ್ಮರಾಜ ಯಮದೇವರ ಅವತಾರ. ನಮ್ಮ ಪ್ರಕಾರ ಯಮ ಅಂದ್ರೆ ಬಾರಿ ಸ್ಟ್ರಿಕ್ಟ್ ಅಂತ ಹೇಳಿ, ಯಮ ಅಂದ್ರೆ ಯಮದೂತರ ಕಂಡೇ ಹೇಳ್ತಾರೆ, ಯಮ ಬಿಟ್ಟು ಬಿಂದಿ ಯಮದೂತರ ಅಂದ್ರೆ ಆಗಲೇ ನಿದ್ದೇವರಲ್ಲಿ ಆ ತರ ಆಗಿಬಿಡ್ತಾನೆ. ಯಮ ಅಂದ್ರೆ ಸಾಫ್ಟ್ ವೇರ್, ಬಹಳ ಆಶ್ಚರ್ಯ. ಯಮದೇವರ ಬಗ್ಗೆ ಒಳ್ಳೆ ಕಲ್ಪನೆ ಕೊಡುತ್ತೆ ಮಹಾಭಾರತ. ಯಮದೇವರು ದುಷ್ಟರಲ್ಲ ಅರ್ಥ ಮಾಡ್ಕೋಬೇಕು, ಯಮದೇವರು ದುಷ್ಟರಲ್ಲ ಸ್ಟ್ರಿಕ್ಟ್, ಅದು ಗ್ಯಾರಂಟಿ. ಅದೇ ಯೋಚನೆ ಇಲ್ಲವೇ ಇಲ್ಲ. ಸ್ಟ್ರಿಕ್ಟ್ ದುಷ್ಟ ಅಂತಕ್ಕಂದ್ರೆ ನಾವು ದುಷ್ಟ ಆಗ್ತೇವೆ ಹೊರತು ಅವ್ರ ಕರ್ತವ್ಯವರು ಮಾಡಲೇಬೇಕಲ್ಲ. ಅದಕ್ಕೆ ಯಮದೇವರು ಹಾಕಿದ್ದ ಅವ್ರು ನಿಜವಾಗಲೂ ಎಷ್ಟು ಒಳ್ಳೆಯವರು ಅಂತಂದ್ರೆ ಧರ್ಮರಾಜನ ಪಾತ್ರ ಸಾಕಿ. ಬಹಳ ಯೋಚನೆ ಮಾಡ್ತಾನೆ, ನಿರ್ವಾಹ ಇದೆ ಮಾಡಬೇಕಾಗಿದೆ. ಕೃಷ್ಣ ನೀನು ಹೇಳಿದ ಮಾಡ್ತೇವೆ, ಮತ್ತೊಂದು ಮಾತಿಲ್ಲ ಧರ್ಮರಾಜ, ಭೀಮದೇವರು ಹೇಳಿದ್ದಾರಲ್ಲ ಯುದ್ಧವನ್ನೇ ಮಾಡಬೇಕು, ಬೇರೊಂದು ದಾರಿ ಇಲ್ಲ ಅಂತ ಹೇಳಿದಾಗ ಧರ್ಮರಾಜ ಒಪ್ಪಿಕೊಂಡ್ಬಿಡ್ತಾನೆ. ಆ ಕಡೆಗೆ ದುರ್ಯೋಧನ ಯುದ್ಧ ಕೊನೆಯಾಗ್ತಾ ಇದ್ದಾನೆ. ಅವನು ಸೇನಾಧಿಪತ್ಯ ಯಾರಿಗೆ ಕೊಡಬೇಕು ಅಂತ ಶುರು ಮಾಡಿದ. ಯಾರಿಗೆ ಸೇನಾಧಿಪತ್ಯ ಕೊಡಬೇಕು, ಎಷ್ಟು ಕುತಂತ್ರ ದುರ್ಯೋಧನ ನೋಡಬೇಕು. ಯೋಚನೆ ಮಾಡಿ 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 ಸೇನಾಧಿಪತ್ಯವನ್ನು ಕೊಡ್ತಾನೆ. ಇವತ್ತು ಅವನು ಸೆಲೆಕ್ಷನ್ ಕಮಿಟಿ ಯಾರಿಗೆ ಕೆಲಸ ಮಾಡಲಿಲ್ಲ ಕಲಿಯುಗದವರಿಗೆ. ದುರ್ಯೋಧನ ಸ್ವತಃ ಭಾರಿ ದುಷ್ಟರಾಗಿದ್ರು ಕೂಡ ಒಂದು ಬೇರೆ ಒಂದು ರಾಜಕೀಯವಾದ ಬುದ್ಧಿ ಓಡಿಸ್ತಾ ಇದ್ದ. ಯಾರಿಗೆ ಕೊಡಬೇಕು ಈಗ ನೋಡಿದ್ರೆ ಸುಮ್ಮನೆ ತಗೊಂಡ್ಬಿಟ್ಟೆ ಕಣ್ಣಲ್ಲಿ ಕೊಡಬೇಕಾಗಿತ್ತು. ಕಣ್ಣಲ್ಲಿ ಭಾರಿ ನಂಬಿಕೆ ಇಟ್ಟುಕೊಂಡಿದ್ದ, ಕಣ್ಣಲ್ಲಿ ಕೊಡೋದಿಲ್ಲ. ಎಲ್ಲ ಒಂದು ಕ್ವಾಲಿಟಿ ಮೇಂಟೈನ್ ಮಾಡ್ತಾನೆ. ಯಾರಿಗೆ ಕೊಟ್ರೆ ಪಾಂಡವರು ಡೇಂಜರ್ ಆಗಬೇಕು, ಆ ಥರ ಯೋಚನೆ ಮಾಡ್ತಾನೆ. ಪಾಂಡವರ ಮನಸ್ಸಿಗೆ ಖೇದ ಆಗಬೇಕು, ಅಂಥವ್ರು ಕೊಡಬೇಕು. ಆಗ ಪಾಂಡವರು ಇಲ್ಲ ಗೆಲ್ಲಬಾರದು ಸೋಲಬಾರದು ಆಲೋಚನೆ ಮಾಡಿಸಬೇಕು ತಂತ್ರ. ಭೀಷ್ಮರು ಸಿರಾಗಿದ್ದು ಕೊಡ್ತಾನೆ. ತಾತ ತಾತರ ಯುದ್ಧ ಮಾಡ್ತಾರೆ, ಎಂತ ಧರ್ಮ ಸಂಘಟಿಸಬೇಕು ತಾತ. ಇದು ಒಂದು ಕುತಂತ್ರ ಹೊರತು ಬೇರೆ ಅಲ್ಲ. ಭೀಷ್ಮರನ್ನ, ವಂಶದ ಹಿರಿಯರನ್ನ, ಕುರುಕುಲದ ಪಿತಾಮಹರನ್ನ ನಾನು ಸೇನಾಧಿಪತಿಯನ್ನಾಗಿ ಮಾಡಿದರೆ ಅದು ಯುದ್ಧ ಮಾಡಲಿಕ್ಕೆ ಪಾಂಡವರು ಹಿಂಜರಿತಾರೆ, ಮೊದಲೇ ಭರಿಸ್ತಾರೆ. ಇಂಥ ವೃದ್ಧರಾದಂತಹ ಹಿರಿಯ ಬಂದ್ರೆ ಮೇಲೆ ಯುದ್ಧ ಮಾಡ್ತಾರೆ, ಅಡ್ವಾಂಟೇಜ್ ತನಗೆ ಅಂತ ತಿಳ್ಕೊಂಡವನು, ಅಡ್ವಾಂಟೇಜ್ ತನಗೆ ಅಂತ ಯೋಚನೆ ಮಾಡಿಬಿಟ್ಟು ತಾತ ನೀವು ಸೇನಾಧಿಪತಿ ಆಗಬೇಕು, ಒಳಗಿನ ಪರ ಬಿಡೋದನ್ನವರು ಯಾಕೆ ಪರಶುರಾಮರ ಶಿಷ್ಯರು ಸೀನಿಯರ್ ಮಾಡ್ತಿದ್ದಾರೆ. ಮೊದಲು ಓದಿದ್ದು ಭೀಷ್ಮರು, ಆಮೇಲೆ ಓದಿದ್ದು ಪರಶುರಾಮ ದ್ರೋಣರು, ಆಮೇಲೆ ಓದಿದ್ದು ಕರ್ಣ ಅಂತೂ ದುರ್ಯೋಧನ ಸೀನಿಯಾರಿಟಿ ನೋಡಿದೆ ಬಾರಿ ಇಂಪಾರ್ಟೆಂಟ್. ಕಲಿಯುಗದ ಸೀನಿಯಾರಿಟಿ ಕಾನ್ಸೆಪ್ಟ್ ದುರ್ಯೋಧನ ಕೂಡ ಕಾರಣನೇ. ಕೇಳಿ ಕೇಳಿ ದುರ್ಯೋಧನ ಕಲಿಯವನು, ಕಲಿಯುಗದ ರಾಜ ಆದಷ್ಟು ಶ್ರೀರಾಮ ಸುಲ್ತಾನ ಮಾತ್ರ ಇರಬೇಕಲ್ಲ, ಅಷ್ಟೊತ್ತು ಭೀಷ್ಮರಿಗೆ ಕೊಡಬೇಕು ನೀವು ಆತ ಆಗಬೇಕು ಅಂತ ಹೇಳಿದ ತಕ್ಷಣ ಭೀಷ್ಮರು ಹೇಳುತ್ತಾರೆ ಅವ್ರ ಇಷ್ಟ ಪ್ರಕಾರ ಪೋಷಿತ ಖುಷಿ ಪಡಬೇಕಲ್ಲ ಅಂದ್ರೆ ಒಳ್ಳೆ ಆಗ್ತದೆ ದುರ್ಯೋಧನ ಬಾರಿ ಖುಷಿ ಆಗ್ಬಿಟ್ಟಿದೆ ನನಗೆ ಏನ್ ಕೇಳಬೇಕು ಏನ್ ಕೇಳ್ತೀವಿ ಕೊಟ್ಟು ಬಿಡ್ತೇನೆ ನಿಮಗೆ ವರ ಕೊಡ್ತೇನೆ ಕೇಳು ಅಂತ ಹೇಳ್ತಾರೆ. ಕೇಳೋ ಮಾತು ಹೇಳ್ತಾರೆ ದುರ್ಯೋಧನ ಒಂದು ಎರಡು ವರ ಮಾತ್ರ ಕೇಳಿದಾಳವನ್ನ ಎರಡು ಕೆಲಸ ನಾನು ಮಾಡೋದಿಲ್ಲ ಅದನ್ನ ಬಿಟ್ಟು ಬೇರೆ ಕೇಳು ಅಂತ ಹೇಳ್ಬಿಡ್ತಾರೆ. ಎರಡರಲ್ಲಿ ಯಾವುದು ಅಂತ ಕೇಳಿದರೆ ಎಲ್ಲರೂ ನಾನು ಎಂದೂ ಸಹ ಪಾಂಡವರನ್ನ ಕೊಲ್ಲಲಾರಿ ಯಾತಕ್ಕೆ ಗೆಲ್ಲೋದಕ್ಕೆ ಬರೋದಿಲ್ಲ ಆದ್ರಿಂದ ಅಂತ ಹೇಳ್ತಾರೆ. ಕೇಟನ್ ಕೊಟ್ಟಿದ್ದಾರೆ ಆಟ ಬ್ಯಾಟ್ ಮಾಡೋದಿಲ್ಲ ಬಾರಿ ತಮಾಷೆಯಾಗಿರುತ್ತೆ ಎಷ್ಟು ವ್ಯವಸ್ಥೆ ಸಾಧ್ಯ ಇಲ್ಲ ಆ ಪರೀಕ್ಷೆ ಉತ್ತರ ಬರೆಯೋದಿಲ್ಲ ಓದು ಹೋಗ್ಬೇಕಾಗಿ ಸದ್ದಿಗೆ ಅಂತ ಹೇಳಿದ್ರೆ ಹಾಗಾಗಿ ವಿಚಿತ್ರ ಸ್ಟೇಟ್ಮೆಂಟ್ಗಳು ಜನ ಹಾಕಿದ್ದೆ ಹಾಕಿದ್ದೆ ಅರ್ಥ ಮಾಡ್ಕೊಂಡ್ರೆ ಎಷ್ಟು ತಮಾಷೆಯಾಗಿರುತ್ತೆ ಸ್ಟೇಟ್ಮೆಂಟ್ಗಳು ಹೇಳ್ತಾರೆ. ನಾನಂತೂ ಪಾಂಡವರು ಗೆಲ್ಲೋದಿಲ್ಲ ಈ ಯುದ್ಧ ಮಾಡ್ತಿರೋದೇ ಗೆಲ್ಲೋದಕ್ಕೋಸ್ಕರ ಅದನ್ನ ಮಾಡೋದಿಲ್ಲ ಅಂತ ಹೇಳ್ತಾರೆ. ಕಾರಣ ಕೊಡ್ತಾರೆ ಪಾಪ ಯಾಕೆ ಅಂದ್ರೆ ನನ್ನ ಕೈಲಿ ಆಗೋದಿಲ್ಲ ಇದು ಫ್ಯಾಕ್ಟ್ ಅದು ಆಗದನ್ನು ಕೊಡ್ತೇನೆ ಅಂತ ಹೇಳಿದ್ರೆ ನಾನೇ ಅರಿಯುತ್ತೆ ಎಂಥ